தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுச்சான் கீதார்த்தம் வக்ஷாமி லேசதா. நின்னே பந்தது வியாக்கரண அந்தர வேறொந்து வியாக்கரணதிந்த இது சித்தவாகத்தை அந்த ஹெடதாக ராயரது கோட் மாட்டார். எஷ்டு வியாக்கரணகடிவே என்றே இந்திரஹா சந்திரஹா காசகிருஷ்ணஹா ஆமேலே அபிசலிஹி சாகதாயனஹா பாணினி அமர ஜெயனேந்திராஹா ஏதே அஷ்ட அஷ்டௌ ஆதிசாப்திகாஹ. ஆதிசாப்திக ஹிந்தித்தந்த வையாக்கரணகளாதரிந்த அதர் பக்கி நாம் ஸ்பஷ்ட திளிவோம். ஈ ரீதியல்லி ததஸ்ச இஷ்டானிஷ்ட பிராப்தி பரிஹார சாதனா தர்சனாத் இதெல்லாம் ஆயிட்டல ஈக நாராயண வியாசரூபேண அவததார இத்யர்த்தஹ. அதாகித்து மகாபாரத வசன அவதரணிக ததச்சா இதை வியாசர் அவதார மாடிதரு. சரி முந்தேன் மாடிதரு அந்தரு ததச்ச இஷ்ட அனிஷ்ட பிராப்தி பரிஹார சாதன அதர்சனாத் வேதார்த்த அஜானாச்ச சம்சாரே கிருஷ்யமானானாம் வேத அனதிகாரிணாம் ஸ்திரீ சூத்ராதீனாஞ்ச தர்மஜானத்வாரா மோட்சோ பவேதிஹி கிருபாலுஹு சர்வ வேதார்த்த ப்ரம்ஹிதாம் ததனுக்த கேவல ஈஸ்வர ஜான துஷ்டார்த்த யுக்தாஞ்ச சர்வ பிராணினாம் அவகாஹ்ய அனவகாஹ்ய ரூபாம் கேவல பகவத் ஸ்வரூப பராம் பரோட்சார்த்தாம் மகாபாரத சம்ஹிதாம் அச்சீகிருபத். வேதவியாசரூபதிந்த ஏன் மாடிதரு அந்தரு ததச்ச இஷ்ட அனிஷ்ட பிராப்தி பரிஹார சாதன அதர்சனாத் இஷ்ட பிராப்தி சாதன அதர்சனாத் அனிஷ்ட பரிஹார சாதன அதர்சனாத் ரெஸ்பெக்டிவ்லி ஒதுக்கோபேக்கு. இஷ்ட பிராப்திக சாதன யாவது ಗೊತ್ತಾಗಲಿಲ್ಲ, அனிஷ்ட நிவத்திக்கு ஏன் சாதன ಗೊತ್ತಾಗಲಿಲ್ಲ, வேதார்த்த அஜானாச்ச வேதத்தில் எல்லாம் ஹேடிதாரல்ல அந்த கேட்டிரு வேத தெளிவில்ல அவருக்கு. வேதார்த்த அஜானாச்ச வேதார்த்தவன்னு தெளிதே ஹோகிதரிந்த சம்சாரே கிருஷ்யமானானாம் ஒழக நாம் யாக்கு சம்சாரத துக்கப்படுத்தேவ அந்த அதுல இதுல துக்கப்படுத்தேவ அதெல்லாம் சரியல்ல. ஜான இல்ல துக்கப்படுத்தேவ அது பாழ முக்கிய. யாவ ஜான இல்ல வேதார்த்த ஜான இல்ல. வேதார்த்த ஜான யாத்துக்கு இல்ல அந்தரே இஷ்டானிஷ்ட பிராப்தி பரிஹாரத பத்தி யோசனை மாடில்ல அதுல அது சிக்கல. வேதார்த்த சாமான எஷ்டு கஷ்டப்படுத்தார அந்த ஓதி இல்ல அந்த லோகத யாக்கு ஒழ்ளை கெலசில்ல ஓதே இல்ல ஓதில்ல அந்த ஹேக லௌகிக ஜீவனத்தில் ஹிந்து பிடிச்சு பிடித்தானோ ஹாகே சாஸ்திர ஜான இல்ல அந்த ಸಂಸಾರ ಕ್ಲೇಶಗಳು ತಪ್ಪೋದಿಲ್ಲ. ಆದ್ದರಿಂದ ಮುಖ್ಯವಾದ ನಮ್ಮ ಎಲ್ಲ ದುಃಖಕ್ಕೂ ಮೂಲ ಯಾವುದು ಅಂದರೆ ಅಜ್ಞಾನ. ಅಜ್ಞಾನವೇ ದುಃಖಕ್ಕೆ ಮೂಲ. ಮಿಥ್ಯಾ ಜ್ಞಾನ ಬಾ ಇನ್ನೂ ಡೇಂಜರಸ್, ಗೊತ್ತಿಲ್ಲ ದುಃಖ, ತಪ್ಪು ಗೊತ್ತಿದೆ ಇನ್ನೂ ಹೆಚ್ಚು ದುಃಖ. ಆದ್ದರಿಂದ ಅಜ್ಞಾನ ಮಿಥ್ಯಾಜ್ಞಾನಗಳಿಗೆ ಮನುಷ್ಯ ಇಂದು ಕೂಡ ವಶನಾಗಬಾರದು ಎಂಬುದಕ್ಕೆ ಕಾರಣ ಇದು. ವೇದ ಅನಧಿ ಇದು ಒಂದು ಗುಂಪಾಯಿತು. ಸರಿ, ಇನ್ನು ವೇದ ಇದ್ದವರಿಗೆ ವೇದಾರ್ಥ ತಿಳಿಯಲಿಲ್ಲ ಒಂದಾಯಿತು. ಇನ್ನೂ ಕದರಿದ್ದಾರೆ ವೇದ ಓದಾಗ ಇಲ್ಲ ಅವರು. ವೇದ ಅನಧಿಕಾರಿ ನಾಮ ಶ್ರೀ ಶುದ್ರಾದೀನಾಂಚ ವೇದ ತಿಳಿಲಿಕ್ಕೆ ಬರ್ತಾ ಇದ್ದವರಿಗೆ ವೇದಾರ್ಥ ಜ್ಞಾನ ಆಗಲಿಲ್ಲ. ವೇದ ತಿಳಿದಕ್ಕೆ ಅಧಿಕಾರ ಇಲ್ಲದ ಜನ ಬೇರೆ ಇದ್ದಾರೆ. ಈ ಕಣ್ಣಿಲ್ಲದೆ ಕಣ್ಣಿದೆ ನೋಡಲಿಕ್ಕೆ ಬರ್ತಾ ಇಲ್ಲ, ಕಣ್ಣೇ ಇಲ್ಲ ಅಂಥವ್ರು ಬೇರೆ ಇದ್ದಾರೆ. ಅವರಿಗೂ ಏನು ಮಾಡಬೇಕು? ಈಗ ದಾರಿ ತೋರಿಸ್ಬೇಕು. ಅದಕ್ಕಾಗಿ ಅವ್ರು ಯಾರು ಬೇರೆ ಅಧಿಕಾರಿಗಳು ಅಂದರೆ ಶ್ರೀ ಶೂದ್ರಾದೀನಾಂ. ಅದನ್ನೆಲ್ಲ ಭಾಗವತದಲ್ಲಿ ಹೇಳಿದ್ದಾರೆ. ಶ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಭಾರತಂ ಕೃತವಾನ್. ಆ ದೃಷ್ಟಿಯಿಂದ ವೇದವ್ಯಾಸರು ಏನ್ ಮಾಡಿದ್ರಂತೆ ಮಹಾಭಾರತ ರಚನೆ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಕೂಡ ಸದ್ಗತಿಯಾಗಲಿ ಅಂತ ಹೇಳಿ ವೇದವ್ಯಾಸ ದೇವರು ವೇದಾರ್ಥವನ್ನ ತಿಳಿಲಿಕ್ಕಾಗದೆ ಇದ್ದವರಿಗೆ ವೇದಾರ್ಥ ತಿಳಿಯಾಗಬೇಕು, ವೇದ ಓದಲಿಕ್ಕೆ ಅರ್ಹತೆಯಿಂದ ಇದ್ದವರಿಗೂ ಜ್ಞಾನ ಬರಬೇಕು ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರು? ಸ್ತ್ರೀ ಶೂದ್ರಾದೀನಾಂ, ಆದಿ ಶಬ್ದದಿಂದ ಬ್ರಹ್ಮ ಬಂಧುಗಳು. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಧರ್ಮ ಜ್ಞಾನ ದ್ವಾರ ಮೋಕ್ಷೋ ಭವೇದಿತಿ. ಅವರಿಗೂ ಏನಾಗಬೇಕೀಗ? ಧರ್ಮ ಮತ್ತು ಜ್ಞಾನ ಅವುಗಳ ತಿಳುವಳಿಕೆ ಮೂಲಕ ಮೋಕ್ಷ ಆಗಬೇಕು. ನಮಗೇನಾಯ್ತು ಈಗ ತುಂಬ ಜನ ಏನು ಮಾಡ್ತಾರೆ ಇವತ್ತು ಶೂದ್ರಾದಿ ವೇದಾಧಿಕಾರ ಇಲ್ಲ ಅಂತ ಭಾರಿ ಬೈತಾರೆ ನಮ್ಮನ್ನು ಅಂತ ಹೇಳ್ತಾರೆ. ಹೇಳಿಲ್ಲ ಅದನ್ನ ವೇದಾರ್ಥ ಜ್ಞಾನ ನಿಮಗೆ ಮೋಕ್ಷ ಇಲ್ಲ ಅಂದರೆ ಬೈತಾರೆ ಅಂತ ಹೇಳಬೇಕು. ಮೋಕ್ಷ ಇಲ್ಲ ಅಂತ ಹೇಳಲಿಲ್ಲ, ಏನು ಬೇಕು ವೇದಾಧಿಕಾರ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ. ಜ್ಞಾನದಿಂದ ಮೋಕ್ಷ, ಜ್ಞಾನ ವೇದಾಧಿಕಾರಿಗಳಿಗಾದರೆ ವೇದದ ಮೂಲಕನೇ ಬರಬೇಕು. ವೇದಕ್ಕೆ ಅನಧಿಕಾರಿಗಳಾದವರಿಗೆ ಇಲ್ಲಿಂದ ಬರಬೇಕು, ಮುಂದೆ ಹೇಳೋ ಮಹಾಭಾರತದಿಂದ ಬರಬೇಕು. ಆದ್ದರಿಂದ ಶೂದ್ರನ್ನು ಹಿಂದಿಟ್ಟಿದ್ದಾರೆ ಅಂದರೆ ತಪ್ಪದು. ಅವರಿಗೆ ಮೋಕ್ಷದ ದಾರಿ ಬೇರೆ ಹೇಳಿಬಿಟ್ಟಿದ್ದಾರೆ, ಆದ್ದರಿಂದ ಅವರನ್ನು ದೂರ ಮಾಡಿಲ್ಲ, ತಾವೇ ದೂರ ಮಾಡಿಕೊಂಡ್ರೆ ಅಷ್ಟೇ ಹೊರತು ದೂರ ಮಾಡಿಲ್ಲ ಅದನ್ನ. ಬ್ರಹ್ಮ ಬಂಧುಗಳು ಅಂದ್ರೇನು? ಬ್ರಾಹ್ಮಣರಲ್ಲಿ ಹುಟ್ಟಿದ್ದಾನೆ, ಉಪನಯನ ಸಂಸ್ಕಾರ ಆಗಿಲ್ಲ, ಸಂಸ್ಕಾರ ಆಗಿದ್ದು ಸಂಧ್ಯಾ ಇತ್ಯಾದಿ ಮಾಡಿಲ್ಲ, ಅವನೇನಾಗಿಬಿಡ್ತಾನೆ? ಬ್ರಹ್ಮ ಬಂಧುಗಳೇ ಹೊರತು ಬ್ರಾಹ್ಮಣನಾಗೋದಿಲ್ಲ. ಬ್ರಾಹ್ಮಣರ ಗುಂಪಿಗೆ ಗುಂಪಿನಲ್ಲಿ ಬಂಧುಗಳಿದ್ದಾರೆ, ಇವನು ಬ್ರಾಹ್ಮಣನಲ್ಲ. ಆ ರೀತಿ ಆಗುತ್ತೆ. ಸರ್ವ ವೇದಾರ್ಥ ಉಪಬೃಂಹಿತಾಂ, ಅದು ವೇದವ್ಯಾಸಿಯವರ ಕಾರುಣ್ಯ ಅದು, ಕೃಪಾಲುಹು. ನಾವು ದಾರಿಯಲ್ಲಿ ಹೋಗ್ತಿರ್ತೇವೆ, ಕುರುಡ ಇರ್ತಾನೆ, ಒದ್ದಾಡ್ತಿರ್ತಾನೆ, ನೋಡಿದಷ್ಟೇ ಅನಿಸುತ್ತೆ ಅವ ರೋಡ್ ಕ್ರಾಸ್ ಮಾಡೋದು, ಕ್ರಾಸ್ ಮಾಡಿಸೋದು, ಮುಂದೆ ದಾರಿ ತೋರಿಸೋದು. ಕೃಪಾಲುಹು, ಯಾರು ದಾರಿ ತೋರದೆ ಒದ್ದಾಡ್ತಾ ಇದ್ದಾರೆ ಅವರಿಗೆ ದಾರಿಸಿ ದಾರಿ ತೋರಿಸೋದು ಯಾರ ಲಕ್ಷಣ? ಸಜ್ಜದ ಲಕ್ಷಣ. ಪರಮಾತ್ಮ ಸಾಕ್ಷಾತ್ ಸರ್ವದೋಷ ದೂರ, ಅನಂತಾನಂತ ಕಲ್ಯಾಣ ಗುಣ ಗಣ ಪರಿಪೂರ್ಣ, ಅದಕ್ಕೆ ಕೃಪಾಲವಾದ ಪರಮಾತ್ಮ. ಮೊದಲೇ ದೇವತೆಗಳು ಪ್ರಾರ್ಥನೆ ಬೇರೆ ಮಾಡಿಬಿಟ್ಟಿದ್ದಾರೆ. ಏನು ಮಾಡಿದರು? ಸರ್ವ ವೇದಾರ್ಥ ಉಪಬೃಂಹಿತಾಂ, ಸರ್ವ ವೇದಾರ್ಥ ಉಪಬೃಂಹಿತಾಂ. ಮಹಾಭಾರತ ಬರಿತಾ ಇದ್ದಾರೆ. ಎಂಥ ಗ್ರಂಥ ಅಂದರೆ ಅದು ಸರ್ವ ವೇದಾರ್ಥನೂ ಸೇರ್ಕೊಂಡ್ಬಿಟ್ಟಿದೆ. ಅದರ ಮಹಾಭಾರತದಲ್ಲಿರೋ ಶ್ಲೋಕಗಳ ಸಂಖ್ಯೆ ಎಷ್ಟೋ? 100,000. ವೇದಗಳಿರೋದೆಷ್ಟೋ? ಅನಂತ. ಅನಂತ ವೇದದ ಅರ್ಥವನ್ನು 100,000 ಶ್ಲೋಕದಲ್ಲಿ ಪ್ಯಾಕ್ ಮಾಡಬೇಕಾದ್ರೆ ಯಾರಿಗೆ ಸಾಧ್ಯ? ಅದು ವೇದವ್ಯಾಸದೇವರಿಗೆ ಸಾಧ್ಯ. ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಏನು? ಒಂದು ಭಾಗ ಯಾವುದು? ಹೌದು ಹೌದು, ಅದೇ ಹೇಳಿದ್ದೆ. ಹೇಳಿಲ್ಲ ಅಂತ ಹೇಳಿದ್ರೆ ಅಲ್ಲಿಗ ಯಾರದ್ದು? ಯಾರು ಇಟ್ಟಿದ್ದಾರೆ? ಯಾರನ್ನ? ಯಾರನ್ನ? ಅಲ್ಲಿ ಅಲ್ಲಿ ಎರಡು ಕಾರಣ. ಒಂದು ತಪ್ಪದು. ಅದು ಇಲ್ಲಿ ಇಲ್ಲಿ ಹೇಳ್ತಿರೋದೇನೀಗ? ಅಧಿಕಾರಿ ಅಂತ ಹೇಳ್ತಾ ಇದ್ದಾರೆ. ಈಗ ದೂರ ಇಟ್ಟಿದ್ರೆ ಅವ್ರಿಗೆ ಶಾಸ್ತ್ರ ಗೊತ್ತಿಲ್ಲ ಅಂತ. ವೇದನೂ ಹೇಳಿಲ್ಲ, ಯಾರೂ ಹೇಳಿಲ್ಲ. ವೇದದಲ್ಲಿ ಹೇಳಿದ್ದಾರೆ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರಿಗೆ. ಆದರೆ ಜ್ಞಾನಾಧಿಕಾರ ಇಲ್ಲ ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ಈಗ ಜ್ಞಾನಾಧಿಕಾರ ಇಲ್ಲ ಅಂತ ಹೇಳೋದು ಬೇರೆ, ವೇದಾಧಿಕಾರ ಇಲ್ಲ ಅಂತ ಹೇಳೋದು ಬೇರೆ. ಗೊತ್ತಾಯ್ತಾ? ವೇದಾಧಿಕಾರ ಇಲ್ಲ ಅಂದರೆ ನಿಮಗೆ ಮೋಕ್ಷನೇ ಇಲ್ಲ ಅಂತ ಹೇಳಲಿಲ್ಲ. ಜ್ಞಾನಾಧಿಕಾರ ಇದೆ, ಬೇರೆ ದಾರಿ ಇದೆ ಮೋಕ್ಷಕ್ಕೆ. ಈ ದಾರಿಯಲ್ಲಿ ಹೋಗಬೇಡಿ, ಬೇರೆ ದಾರಿಯಲ್ಲಿ ಹೋಗಿ. ಅಂದರೆ ಭೇದ ದೂರ ಮಾಡಿದಾಗ ಏನಾಯ್ತು? ಅದರಿಂದ ದೂರ ಮಾಡಿದಾಗ ಆಗಲಿಲ್ಲ. ಇವತ್ತು ಗುಡಿಗೆ ಹೋಗ್ತೀರಿ, ಗರ್ಭಗುಡಿ ಬಿಟ್ಬಿಡ್ತಾರೆ ಎಲ್ಲರೂ. ಗರ್ಭಗುಡಿ ಒಳಗೆ ದರ್ಶನಕ್ಕೆ ಬಿಡ್ತಾರೋ ಇಲ್ವಾ? ದರ್ಶನ ಇಲ್ಲ ಅಂದರೆ ಬೇಜಾರಾಗಬೇಕು. ನಿಮ್ಮ ಯಾವ ಸ್ಥಿತಿ ಮಡಿಲಿರ್ತೀರೋ ಮೇಲೆ ಎಲ್ಲ ನೋಡಿಕೊಂಡು ವ್ಯವಸ್ಥೆ ಮಾಡಿರ್ತಾರೆ. ತಪ್ಪೇನಿಲ್ಲ ಅದರೊಳಗೆ. ಊಟಕ್ಕೆ ಹೋದವ್ರು ಎಲ್ಲರಿಗೂ ಊಟಕ್ಕೆ ಹಾಕಿದರು, ಸೇವಾ ಕರ್ತರಿ ಸ್ಪೆಷಲ್ ಹಾಕಿದರು. ತಪ್ಪೇನು ಅದರಲ್ಲಿ? ಇವರಿಗೆ ಸೇವೆ ಅವನೇ ಹೋಗ್ಬೇಕು, ಅವನ್ನ ಸೇವೆ ಮಾಡಿಸಿ ಅಂತ ದೂರ ಕೊಡ್ತಾನೆ ಅಷ್ಟೇ. ಅದೇನು ತಪ್ಪಿಲ್ಲ ಅದು. ಊಟ ಇಲ್ಲ ಅಂದರೆ ಸಿಟ್ಟು ಬರೋದು, ಪ್ರಸಾದ ಇಲ್ಲ ಅಂತ ಹೇಳಿಲ್ಲ. ಯಾತಕ್ಕೆ ಹೇಳಿದ್ರೆ ಅದನ್ನ ಉದಾಹರಣೆ, ನೀವೇ ಮೆಡಿಕಲ್ ಪ್ಲಾಕ್ ಔಷಧಿ ಕೊಡಲಿಕ್ಕೆ ಶುರು ಮಾಡಿದ್ರೆ ಏನು ಮಾಡ್ತಾರೆ ಈಗ? ಗೌರ್ಮೆಂಟ್ ಅದೇ ಕೆಲಸ ಮಾಡಿ ಹಿಡ್ಕೊಂಡು ಹೋಗುತ್ತೀವಿ. ಅವನು ನಾವು ಯಾರು ಔಷಧಿ ಕೊಡಕ್ಕೆ ಹೋದ್ರೆ ಅದು ಅಪರಾಧ ಅದು. ಅವನು ಯಾತಕ್ಕೆ? ಅರ್ಥಾಯ್ತಾಗುತ್ತೆ. ಯಾರು ಅಧಿಕಾರ ಇಲ್ಲ ಅವ್ರು ಮಾಡಿ ಮತ್ತು ರಿವಾಲ್ವರ್ ಹೊಡೆಯೋದೆಲ್ಲ ಇಟ್ಕೊಂಡ್ರೆ ಅಪರಾಧ. ಫಸ್ಟು ನಮ್ಮಲ್ಲಿ ಗನ್ ಇದೆ ಅಂತ ತಿಳ್ಕೊಂಡು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತಾರೆ. ಅದ್ರ ಬುಲೆಟ್ ಇಲ್ಲದೆ ಇರ್ಬೋದು, ಅದು ಬೇರೆ ಮಾತು. ಬುಲೆಟ್ ಇಲ್ಲದೆ ಅವ್ರು ಹೊಡೆಯೋಕ್ಕೂ ಬರೋದಿಲ್ಲ ಗನ್ನಿಂದ. ಹಿಡ್ಕೊಂಡಿದ್ದಾರೆ ಎಂಬುದು ಅಪರಾಧ. ಯಾಕೆ? ಲೋಕಕ್ಕೆ ಅಪಾಯ ಇದೆ ಅದರಿಂದ. ಗೊತ್ತಾಯ್ತಾ? ಅಷ್ಟೇ ಸುಲಭ. ಕಣ್ಕಂಡವ್ರು ಶಸ್ತ್ರ ಹಾಗೆ ಹಿಡಿಬಾರ್ದು, ಕಣ್ಕಂಡವ್ರು ಶಾಸ್ತ್ರ ಹಾಗೆ ಹಿಡಿಬಾರ್ದು. ನಾವೇನು ಮಾಡ್ತೀವಿ? ಚಿಕ್ಕ ಮಗು ಬ್ಲೇಡ್ ಕೊಟ್ಟ ತಕ್ಷಣ ಬಿಡಿಸ್ಬಿಡ್ತೀವಿ. ಅದಕ್ಕೆ ಅದೇನು ಮಾಡುತ್ತೆ? ತನ್ನ ಕೊಡ ಇನ್ನೊಬ್ಬರು ಹೊರಗ್ಬಿಡುತ್ತೆ. ಆಮೇಲೆ ತಿಳುವಳಿಕೆ ಇಲ್ಲದವ್ರ ಕೈಯಲ್ಲಿ ಶಸ್ತ್ರನೂ ಕೊಡಬಾರ್ದು, ಶಾಸ್ತ್ರನೂ ಕೊಡಬಾರ್ದು. ಅದಕ್ಕೊಂದು ಮಾತಿದೆ, ಶಸ್ತ್ರ ಕೊಟ್ಟರೆ 4,000 ಕೊಲ್ತಾನೆ, ಶಾಸ್ತ್ರ ಕೊಟ್ಟರೆ 1,000,000 ಜನ ಕೊಂದು ಬಿಡ್ತಾನೆ. ಅರ್ಥ ಆಯ್ತಾ? ಆದ್ದರಿಂದ ರಾಕ್ಷಸ ಸಾಕ್ಷರ ವಿಪರೀತ ಅಷ್ಟೇ ರಾಕ್ಷಸ ಏವ ಕೇವಲ. ಇವತ್ತು ಎಂಥ ಭಾರಿ ಭಾರಿ ದುಷ್ಟರಿದ್ದಾರೆ ಲೋಕದೊಳಗೆ, ಅವರ್ಯಾರು ದಡ್ರಲ್ಲ, ನೆನ್ಪಿಟ್ಕೊಳ್ಳಿ. ದಡ್ರು ಭಾರಿ ಜನ ಕೊಲ್ಲಕ್ಕಾಗೋದಿಲ್ಲ. ಲ್ಯಾಡರ್ ಗಿಡನೆಲ್ಲ ಸಿಕ್ಕಾಬಿಟ್ಟಿವ, ಸೂಪರ್ ಸೈಂಟಿಸ್ಟ್ ಅವನು, ಲೋಕ ನಾಶ ಮಾಡಿಬಿಟ್ಟ. ಅದನ್ನು ಅಯೋಗ್ಯರಿಗೆ ಏನು ಕೊಡಬಾರ್ದು? ಜ್ಞಾನ ಕೊಡ, ಶಾಸ್ತ್ರ ಕೊಡಬಾರ್ದು. ಅದಕ್ಕಾಗಿ ಶೂದ್ರ ಅವ್ರಿಗೇನು ಅವ್ರ ಲಕ್ಷಣ, ಚಿಕ್ಕ ಮಕ್ಕಳಿಗೆ ಹೇಗೆ ನಾವು ಶಸ್ತ್ರ ಕೊಟ್ಟು ಅವರ ಅಪಾಯಕ್ಕೆ ಕಾರಣ ಆಗಬಾರ್ದು. ಶಾಸ್ತ್ರ ಅವರು ನಿಯಮಗಳೆಲ್ಲ ಉಂಟು, ಮಾನಮಂಡ ಬರೋದಿಲ್ಲ ಆತನಿಗೆ, ಪರೀತಿ ಆಗುತ್ತೆ. ಕುರುಡಲ್ಲಿ ಡ್ರೈವಿಂಗ್ ಕೊಟ್ಟರೆ ಆಗಿರುತ್ತೆ? ಡ್ರೈವಿಂಗ್ ಪಾಪ ಅವನು ಒಬ್ಬ ಮನುಷ್ಯ, ಅವನು ಕೊಟ್ಟು ತುಂಬ ಕೇಳ್ತಾನೆ, ಕೊಟ್ಬೇಡ ಅಂತ ಮಾಡಿ ಏನು ಮಾಡಬೇಕು ಅದಕ್ಕೆ? ಅಥವಾ ಬೈತಾನೆ ಅಂತ ಕೊಟ್ಬಿಟ್ರೆ? ಕುರುಡಲ್ಲಿ ಡ್ರೈವಿಂಗ್ ಕೊಡೋದು ಸರಿನಾ? ಯಾರಿಗೆ ತಪ್ಪದು? ಅವನಿಗೂ ಕೆಟ್ಟದ್ದು, ಭೂತವ್ರಿಗೂ ಕೆಟ್ಟದ್ದು. ಅದಕ್ಕೆ ವೇದಾರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲದವರಿಗೆ ವೇದ ಹೇಳಿಬಿಟ್ರೆ ಏನಾಗುತ್ತೆ? ಪಾಪ ಅವರು ಹಾಳಾಗ್ತಾರೆ, ಉಳಿದವ್ರು ಹಾಳು ಮಾಡ್ತಾರೆ, ಕೊಡಲಿಲ್ಲ. ಅದಕ್ಕೇನು ಮಾಡಿದ್ರಪ್ಪ? ಕುರುಡಲ್ಲಿ ಡ್ರೈವಿಂಗ್ ಕೊಡಲಿಲ್ಲ ಅಷ್ಟೇ, ಬಸ್ಸಲ್ಲಿ ಕೊಡಬೇಡ ಅಂತಲೇ ಹೇಳಿಲ್ಲ. ಡ್ರೈವ್ ಮಾಡಿದ್ದೆ ಕೂತ್ಕೊಂಡು ಹೋಗಿ, ಏನು ತಪ್ಪಿಲ್ಲ ಅದರೊಳಗೆ? ಇನ್ನು ಕರುಣೆ ತಾನೇ ಇದು, ಕರುಣೆ ತಾನೇ. ಇವತ್ತು ರಿಸರ್ವ್ ಬಂದಿದೆ ಅಂತ ಲೀವ್ ಕೊಟ್ಟರೆ ಕರುಣೆ ಅಂತಾರೆ ಅದನ್ನು. ಏ ಕೊಡದಲ್ಲ, ಕೆಲಸಕ್ಕೆ ಬರಬೇಕು ಅಂದರೆ ಕ್ರೂರ ಅಂತ ಕರೀತಾರೆ. ನಮಗೆ ಹೇಳೇ ಇಲ್ಲ, ಸ್ವರೂಪದಲ್ಲಿಲ್ಲ ಅಂತ ಹೇಳೇ ಇಲ್ಲ. ನಾವು ಈ ಜನ್ಮದಲ್ಲಿ ಇಲ್ಲ ಅರ್ಥನೆ. ಗೊತ್ತೆ, ಆಡ್ತಾರೆ ಅಪ್ಲೈ ಮಾಡಿದ್ನಪ್ಪ ಮೆಡಿಕಲ್ಗೆ, ಸೀಟ್ ಕೊಡೋದಿಲ್ಲ ಅಂತ ಹೇಳಿದ್ರು. ಸಿಟ್ಟು ಬಂತು ಅವನಿಗೆ. ಯಾಕೆ ಸೈನ್ಸ್ ಓದಿಲ್ಲ ಅಂದರು? ಸೈನ್ಸ್ ಓದ್ಕೊಂಡು ಬಂದರೆ ಬಾ, ಯಾರು ಬೇಡ ಕೊಡ್ತೀವಿ ಅಂತ ಹೇಳಿದ್ರು. ಅಷ್ಟೇ ಇದೆ, ಸೈನ್ಸ್ ಓದ್ಕೊಂಡು ಬಂದಿರ್ತಾರೆ ಬಾ. ಅರ್ಥ ಆಯ್ತು? ಎಲ್ಲಿವರೆಗೂ ಶೂದ್ರನಾಗಿರ್ತಾರೋ ಅಲ್ಲಿ ಅಧಿಕಾರ ಇಲ್ಲ ಅಷ್ಟೇ. ಸ್ವರೂಪದಲ್ಲಿ ಯೋಗ್ಯತೆ ಬರಲಿ, ಯಾರು ಬೇಡ ಅಂತ ಹೇಳ್ತಾರೆ. ಕೆಲವು ಈ ಸರ್ ಸೀಟ್ ಸಿಗುತ್ತೆ, ನೆಕ್ಸ್ಟ್ ಟೈಮ್ ಸೀಟ್ ಸಿಗುತ್ತೆ, ತಪ್ಪೇನಿಲ್ಲ ಅದರೊಳಗೆ. ಈಗಿಲ್ಲ, ನೀವು ಶೂದ್ರನಾಗಿರೋ ಸೂತಕ ಬಂದಿರುತ್ತಪ್ಪ, ಸೂತಕ ಕಡೆಯವರೆಗೂ ಮಡಿ ಬರಲ್ಲ ಅಷ್ಟೇ. ಗಂಗಾ ಸ್ನಾನ ಮಾಡಿದ್ರು ಮಡಿ ಬರೋದಿಲ್ಲ, ಆಯ್ತಾ? ಸೂತಕ ಕಡಿತು ಬರೀ ಸ್ನಾನ ಮಾಡಿದ್ರು ಬರುತ್ತೆ. ಅರ್ಥ ಆಯ್ತಿಲ್ಲ ಈಗ? ಅಲ್ಲಿ ಪ್ರಶ್ನೆ ಅಲ್ಲ ಅದು, ಎಲ್ಲರೂ ನಿತ್ಯ ಜೀವನ ಅನುಭವಿಸ್ತಾ ಇರೋದೇ ತತ್ವ ನಾವೀಗ. ಅರ್ಥ ಆಯ್ತಾ? ಅದನ್ನ ಏನ್ ತಿಳ್ಕೊಂಡ್ರಿ ಅವರು ನಮ್ಗೆ ದೂರ ಮಾಡ್ತಾರೆ ಅಂತ. ದೂರ ಮಾಡಿದ್ದು ಅದಕ್ಕೆ ಅದಕ್ಕೆ ಸಿಟ್ಟು ಬಂದಿದ್ದು ಅದಕ್ಕಲ್ಲ. ಇವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರು ಅವಹೇಳನ ಮಾಡಿದ್ರು, ಅದು ತಪ್ಪಾಯ್ತು. ಅವಹೇಳನ ಮಾಡಬಾರದು, ಗೊತ್ತಾಯ್ತು. ಸೇವಾಕರ್ತ ಅಲ್ಲ, ಅಲ್ಲಿ ಊಟ ಕೊಡೋದು ತಪ್ಪಲ್ಲ. ಸೇವಾಕರ್ತ ನಿಮ್ಮ ಮುಖ್ಯ ಸೇವೆ ಮಾಡೋ ಯೋಗ್ಯತೆ ಇಲ್ಲ, ಹಾಗೆಲ್ಲ ಬಯಲೇಶ್ವರ ಮಾಡಿ ಸಿಟ್ಟು ಬರಂತಾರೆ. ಆ ಮಾತಾಡಬಾರ್ದು. ಈ ಸೇವಾಕರ್ತರೆಲ್ಲ ಈ ಕಡೆ ಕೂಡಿ, ಅಲ್ಲದೆ ಇದ್ದವ್ರು ಈ ಕಡೆ ಕೂಡಿ, ಯಾರು ಬೇಜಾರು ಮಾಡ್ಕೊಂಬಂದಿಲ್ಲ. ಸೇವೆ ಮಾಡಿಲ್ಲ ಅಂತ ಬೈತಾರಲ್ಲ, ಆಗ ಸಿಟ್ಟು ಬರಂತ. ನಮ್ಮ ಜನ ದೂರ ಮಾಡ್ಕೊಳ್ಳೋಕೆ ಕಾರಣ ಆಗಿದ್ದು, ನಿಯಮ ಹೇಳಿದ್ರೆ ಯಾರಿಗೂ ಸಿಟ್ಟು ಬರೋದಿಲ್ಲ. ನಿಯಮ ಕೆಟ್ಟದ ಹೇಳಿದ್ರೆ ಸಿಟ್ಟು ಬರೋದು. ಆ ರೀತಿ ಶೂದ್ರನ ದೂರ ಮಾಡಿದ ತಪ್ಪೇ ಹೊರತು ಇದಲ್ಲ. ಕನಕದಾಸನ ಯಾಕೆ ದೂರ ಮಾಡಲಿಲ್ಲ ವ್ಯಾಸರಾದರು? ಸಿದ್ಧಾಂತ ಸರಿಯಾಗಿ ಗೊತ್ತಿತ್ತು, ಆಗಲಿಲ್ಲ. ಇವತ್ತು ಯಾರು ಮಾಡಿ ಸಿದ್ಧಾಂತ ಗೊತ್ತಿಲ್ಲ ಅಂತ ಅರ್ಥ. ಅವ್ರಿಗೆ ತಕ್ಕಂತೆ ಹೇಳ್ಕೊಡ್ಬೇಕು. ಇವತ್ತು ಇಂಜೆಕ್ಷನ್ ಕೊಡೋಂಗೆ ಇಂಜೆಕ್ಷನ್ ಕೊಡಬೇಕು, ಟ್ಯಾಬ್ಲೆಟ್ಸ್ ಕೊಡೋ ಟ್ಯಾಬ್ಲೆಟ್ಸ್ ಕೊಡಬೇಕು, ಆಪರೇಷನ್ ಆಪರೇಷನ್ನೇ ಮಾಡಬೇಕು. ಎಲ್ಲ ನಮಗೆ ಆಪರೇಷನ್ ಮಾಡಿ ಅಂತ ಏನು ಮಾಡಬೇಕು ಇದಕ್ಕೀಗ? ಅವ್ರಿಗೆ ಮಾಡಿ, ನನಗೂ ಮಾಡಿ. ಅವನ ಕೇಸ ಬೇರೆ, ಇವ್ರ ಕೇಸೇ ಬೇರೆ. ಅವನಿಗೆ ಶಸ್ತ್ರಚಿಕಿತ್ಸೆನೇ ಆಗಬೇಕು ಪಾಪ. ಇವನಿಗೆ ಟ್ಯಾಬ್ಲೆಟ್ಸ್ ಕೊಡ್ಕೊಂಡು ಔಷಧಿ ರೋಗನೇ ಬಂದಿಲ್ಲ ಅವನಿಗೆ ಪಾಪ. ವಾಪಸ್ ಏನು ಕೊಳ್ಳೆ ಇಲ್ಲ, ಡಾಕ್ಟ್ರ್ ಉಪಯೋಗ ಇಲ್ಲ, ಬೇರೆ ಹತ್ರ ಹೋಗ್ತೀರಿ, ಏನು ಮಾಡಬೇಕು? ಒಳ್ಳೆ ಡಾಕ್ಟ್ರು, ಅವ್ನು ದುಡ್ಡು ಇಸ್ಕೊಳ್ಳಿಲ್ಲ, ಔಷಧಿನೂ ಕೊಡಲಿಲ್ಲ. ಏನಾಗಿಲ್ಲ, ಸುಮ್ಮನೆ ಭಯಪಟ್ಟಿದ್ದೆ, ಹೋಗು ಅಂತ ಹೇಳಿದ್ರು. ನಿಜವಾಗ್ರು ಭಾರಿ ಒಳ್ಳೆ ಡಾಕ್ಟ್ರು ಅವ್ರು. ಇವತ್ತು ಹತ್ತು ವರ್ಷಕ್ಕೆ ಭಾರಿ ಕಷ್ಟ, ಏನಾದ್ರು ಕೊಟ್ಟೆ ಕಳಿಸ್ತಾರೆ ಹೊರತು ಬಿಡೋದಿಲ್ಲ. ಅದೇ ಹೇಳ್ತಿರೋ ಆ ರೀತಿ ಮಾಡಿದ್ರೆ ಮೋಸ ಆಗಿಬಿಡುತ್ತೆ. ಮೋಸ ಮಾಡಬಾರ್ದಲ್ಲ ನಿಂದು. ಚ ಸರ್ವ ಪ್ರಾಣಿನಾಂ ತದುಕ್ತ ಕೇವಲೇಶ್ವರ ಜ್ಞಾನ ದುಷ್ಟಾರ್ಥ ಯುಕ್ತಾಂ. ಮಹಾಭಾರತ ಹಿರಿಮೆ ಇದಿಷ್ಟು ಕೂಡ. ಒಂದ್ ಕಡೆಗೆ ಎಲ್ಲ ವೇದ ಓದಬೇಡಿ, ವೇದಾರ್ಥ ಇದರಲ್ಲಿ ಬಂತೆ ಯೋಚನೆ ಮಾಡ್ತೀನಿ. ಹಣ್ಣು ತಿನ್ನಬೇಡ, ಜ್ಯೂಸ್ ಕೊಡ್ತೀನಿ, ನಿಮ್ಗಂಟೆ ಏನೋತೀಗ. ಹಣ್ಣು ತಿನ್ನಬೇಡ, ಹಣ್ಣಿನ ಸಾರ ಇದರಲ್ಲಿದೆ, ಜ್ಯೂಸ್ ಕೊಟ್ಟರು ಅನುಕೂಲ ಆಗಲಿಲ್ಲ. ಇವ್ರಿಗೆ ಹಲ್ಲಿಲ್ಲಾಗಿರಲಿಲ್ಲ, ಕೊಟ್ಟರು ಎಷ್ಟು ಸುಖ ಆಯ್ತು ಅವನಿಗೀಗ? ಹೌದಲ್ಲ, ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರು ಅವರಿಗೆ, ಕೆಟ್ಟದ್ದು ತಿಳ್ಕೊಬಿಟ್ಟಿದ್ದಾರೆ, ಅದೇ ಸಮಸ್ಯೆ ಆಗಿರೋದು. ತದನ್ನು ಆ ಅದೇ ಹೇಳ್ತಿರೋದು ವೇದ ವಿಷಯ. ಸರ್ವ ವೇದಾರ್ಥ ಉಪ ವೇದವ್ಯಾಸರಿಗೆ ಕೊಟ್ಟಿದ್ದಾರೆ, ಇನ್ನೇನು ಬೇಕು ನಮಗೀಗ? ಅವರಿವ್ರು ಕೊಟ್ಟರೆ ಡೌಟ್ ಮಾಡು. ವೇದವ್ಯಾಸರೇ ವೇದಾರ್ಥ ಕೊಟ್ಟರು, ವೇದ ವ್ಯಾಸರೇ ವೇದಾರ್ಥ ಬರೋ ಮಹಾಭಾರತ ಕೊಟ್ಟ ಮೇಲೆ ಎಷ್ಟು ಅನುಕೂಲ ಗೊತ್ತಾದ್ರಿಂದ ಅದಕ್ಕೆ ಅವ್ರು ಆ ಬೈಲಕ್ಕೆ ಹೋದ್ರೆ ಏನು ಮಾಡ್ಬೇಕಂತ? ಅಷ್ಟು ಅನುಕೂಲ ಮಾಡಿಕೊಟ್ಟವ್ರು ಬೈದ್ರೆ ತಪ್ಪಾಗ್ಲಿಲ್ವಾ? ಇವತ್ತು ಬಂಗಾರ ಕೊಟ್ಟರೆ ಮೇಮನ್ ಹಾಕೋದಾಗ್ತಾ? ಆಭರಣ ಮಾಡಿಕೊಟ್ಟು ಹಾಕೊಳಕ್ ಬರುತ್ತಾ ಇಲ್ವಾ? ಬಂಗಾರ ಬಿಟ್ಕೊಂಡು ತಲೆ ಮೆಟ್ಕೊಂಡಾಗತಾನ? ಆಭರಣ ಮಾಡೋಕೋಸ್ಕರ ಎಲ್ರಿಗೂ ಇಲ್ಲ, ಮಾಡಿಕೊಟ್ಟವ್ರು ಹಾಕೊಂಡಾಗ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಲ್ಲೇ ನಾವು. ತದನುಕ್ತ ಕೇವಲೇಶ್ವರ ಜ್ಞಾನ ದುಷ್ಟಾರ್ಥ ಯುಕ್ತ. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮಹಾಭಾರತದಲ್ಲಿ ವೇದ ಅಲ್ಲದ ಸಕಲ ವೇದಗಳ ಸಾರ ಇದೆ. ಅದಕ್ಕೆ ಮಹಾಭಾರತ ವೇದಗಳಿಗಿಂತ ಶ್ರೇಷ್ಠ. ಮಹಾಭಾರತ ವೇದಗಳಿಗಿಂತ ಶ್ರೇಷ್ಠ. ಯಾಕೆ? ಲಕ್ಷ ಶ್ಲೋಕದೊಳಗೆ ಸಕಲ ವೇದಾರ್ಥ ಇದೆ ಅಂದಮೇಲೆ ಗ್ರೇಟ್ ಆಗಲಿಲ್ಲ. ಇನ್ನೊಂದು ಕಾರಣ ಇದೆ. ತದನುಕ್ತ ಕೇವಲೇಶ್ವರ ಜ್ಞಾನ ದುಷ್ಟಾರ್ಥ ಯುಕ್ತ. ವೇದದಲ್ಲಿ ಇಲ್ಲದೆ ಇರೋದು ಮಹಾಭಾರತದಲ್ಲಿದೆ. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ರಾಯರು ಪ್ರಾತಸ್ತಕವನ್ನು ಹೇಳಬೇಕಾದ್ರೆ ವೇದೋಕ್ತ, ತದನುಕ್ತ ಭಾರತೋಕ್ತ, ತದನುಕ್ತ ಸಂಪ್ರದಾಯ ಆಗತ ಅಂತ ಮೂರು ಪದ ಸೇರಿಸ್ತಾರೆ. ಅಂದಮೇಲೆ ರಾಯರು ಎಷ್ಟು ಚೆನ್ನಾಗಿ ಬರೆದಾರೆ, ವೇದದಲ್ಲೂ ಇಲ್ಲದೆ ಇರತಕ್ಕಂಥ ವಿಷಯ ಎಲ್ಲಿ ಬಂದಿದೆ? ಮಹಾಭಾರತದಲ್ಲಿ ಬಂದಿದೆ. ಎಷ್ಟು ಸಲ ಒಳ್ಳೆ ಮಾತದ್ದು ತದನುಕ್ತ. ಇದು ಆಚಾರ್ಯ ಹೇಳಿದ ಮಾತು. ತದನುಕ್ತ ಕೇವಲ ಈಶ್ವರ ಜ್ಞಾನ ದುಷ್ಟಾರ್ಥ ಯುಕ್ತಾಂಚ ಸರ್ವ ಪ್ರಾಣಿನಾಂ ಅವಗಾಹ್ಯ ಅನವಗಾಹ್ಯ ರೂಪಾಂ. ಎಲ್ಲ ಪ್ರಾಣಿಗಳಿಗೂ ಉಪಯುಕ್ತ. ಆದರೆ ಎಷ್ಟು ಎಷ್ಟು ವೇದಗಳೇನೋ ಅನಂತ ಇರಬಹುದು, ಮಹಾಭಾರತ ಲಕ್ಷ ಶೋಕ ಇರಬಹುದು. ಆದರೆ ವೇದ ಓದ್ದವರಿಗೂ ಮಹಾಭಾರತ ಪೂರ್ತಿ ಅರ್ಥ ಆಗೋದು ಕಷ್ಟ. ವೇದವ್ಯಾಸರ ಮ್ಯಾಜಿಕ್ ಅದು. ವೇದ ಓದ್ದವರಿಗೆ ತಿಳಿಬೇಕು ಎಷ್ಟು ಆಚಾರ ಗ್ರಂಥ ಇದ್ದಾಗ. ಬಾಲಸಂಗಮಿ ಬೋಧಯದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈ ಸರ್ವ ಪ್ರಾಣಿನಾಂ ಅವಗಾಹ್ಯ ಅನವಗಾಹ್ಯ ರೂಪಾಂ. ಮಹಾಭಾರತ ಯಾರಿಗೆ ಬೇಕಾದ್ರೂ ಅರ್ಥ ಆಗುತ್ತೆ, ಯಾರಿಗೂ ಅರ್ಥ ಆಗಲ್ಲ. ಆ ರೀತಿ ಬರೆದಿದ್ದಾರೆ ವೇದವ್ಯಾಸದೇವರು. ಯಾರಿಗೂ ಕಥೆ ಯಾರಿಗೆ ಬೇಕಾದ್ರೂ ಅರ್ಥ ಆಗುತ್ತೆ. ಅದು ತತ್ವ ಅರ್ಥ ಆಗಬೇಕಾದ್ರೆ ಆಚಾರ್ಯರಂಥವ್ರಿಗೆ ಸಾಧ್ಯ, ಉಳಿದವರಿಗೆ ತಿಳಿಯಕ್ಕೆ ಸಾಧ್ಯ ಇಲ್ಲ. ಇದು ವೇದವ್ಯಾಸರು ಮಾಡೋ ಪೂರ್ವ ಕಾರ್ಯ ಇದು. ಯಾಕೆ ಮಹಾಭಾರತದ ಬಗ್ಗೆ ಲೈಟ್ ಆಗಿ ತಗೋಬೇಡಿ ಜಜ್ಜರಿಕೆ ಕೊಡ್ತಿದ್ದಾರೆ. ಎಲ್ಲ ಲಕ್ಷ ಶ್ಲೋಕ ಪರವಾಗಿಲ್ಲ, ಓದ್ಕೊಂಡ್ಬಿಡೋ ತಿಳ್ಕೊಳಕ್ ಹೋಗಬೇಡಿ. ಸರ್ವ ಪ್ರಾಣಿನ ಅವಗಾಹ್ಯ ಅನವಗಾಹ್ಯ ರೂಪ. ಸಮುದ್ರ ಇದೆ, ಯಾರು ಬೇಕಾದ್ರೂ ನಾಲ್ಕು ಹೆಜ್ಜೆ ಹೋಗ್ಬೋದು, ಯಾರು ಒಳಗೆ ಹೋಗೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಪೂರ್ತಿ ಒಳಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾಲ್ಕು ಹೆಜ್ಜೆ ಬಾವಿಗಿಂತ ವಾಸಿ ಅದು. ಗೊತ್ತಾ? ಯಾವ ಬಾವಿಗಿಂತ ಸುಧರ್ಷಿತವಾಗಿ ಆ ಮೈ ಮೇಲೆ ನೀರು ಹಾಕೊಂಡು ಬಂದು ಬಿಡ್ಬೋದು. ಆದರೆ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮಹಾಭಾರತ ಯಾರು ಬೇಕಾದ್ರೂ ಸ್ವಲ್ಪ ಕೇಳ್ಬೋದು, ಆದರೆ ಪೂರ್ತಿ ತಿಳ್ಕೊಂಡಿದ್ದೇವೆ ಅಂತ ಹೇಳೋದು ಯಾರಿಗೂ ಸಾಧ್ಯ ಇಲ್ಲ. ಸರ್ವ ಪ್ರಾಣಿನಾಂ ಅವಗಾಹ್ಯ ಅನವಗಾಹ್ಯ ರೂಪಾಂ ಕೇವಲ ಭಗವತ್ ಸ್ವರೂಪ ಪರಾಂ. ಮಹಾಭಾರತದ ವೈಶಿಷ್ಟ್ಯ. ವೇದ ಒದ್ದೆ ನಿಮ್ಗೆ ಸರ್ ಕನ್ಫ್ಯೂಷನ್ ಬರುತ್ತೆ ಕೆಲವು ಕಡೆಗೆ. ಏನು ಕನ್ಫ್ಯೂಷನ್ ಬರುತ್ತೆ? ಕನ್ಫ್ಯೂಷನ್ ಅವರಿವರಿಗೆಲ್ಲ ಮೀಮಾಂಸಕರಿಗೆ ಬಂದಿದೆ. ಮೀಮಾಂಸಕರು ವೇದದಲ್ಲಿ ಭಾರಿ ಎಕ್ಸ್ಪರ್ಟ್ ಅಂತ ಹೆಸರು ಅವರಿಗೆ. ಎಷ್ಟು ಕನ್ಫ್ಯೂಷನ್ ಇದೆ ಅಂದರೆ ವೇದ ಓದಿಬಿಟ್ಟು ದೇವರಿಲ್ಲ ಅಂತ ನಮ್ಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಏನು ಮಾಡ್ಬೇಕು ಅದಕ್ಕೆ? ವೇದ ಓದಿದ ನಾಸ್ತಿಕರು ಅವರು. ಮೀಮಾಂಸಕರಂದು ವೇದ ಓದಿದ ನಾಸ್ತಿಕರು. ಚಾರ್ವಾಕರು ವೇದ ಓದೋದ ನಾಸ್ತಿಕರು. ಇವರು ವೇದ ಓದಿದ ನಾಸ್ತಿಕರು. ಯಾತಕ್ಕೆ ಅಂದರೆ ಸುಮ್ಮನೆ ವೇದಗಳು ಓದಿದಾಗ ಏನೇನೋ ವಾಕ್ಯಗಳು ಬರುತ್ತೆ ಅದರಲ್ಲಿ. ಗೊತ್ತಾಯ್ತಾ? ನಾ ಸದಾಸೀತ್, ನೋ ಸದಾಸೀತ್, ತದಾನೀಂ ಸತ್ತಿರಲಿಲ್ಲ, ಅಸತ್ತಿರಲಿಲ್ಲ, ಅಸದೇವ ಸೌಮ್ಯ ಇದಮಗ್ರೆ ಆಸೀತ್, ಇನ್ ದಿ ಬಿಗಿನಿಂಗ್ ನಥಿಂಗ್ ಎಕ್ಸಿಸ್ಟೆಡ್, ಇವೆಲ್ಲ ತಲೆ ಕಟ್ಟೋಗೋದಿಲ್ಲ ಓದಿಬಿಟ್ರೆ ಹೇಗಿದನ? ಸರಿಯಾದ ಅರ್ಥ ಇದೆ, ಎಲ್ರಿಗೂ ಅರ್ಥ ಆಗೋದಿಲ್ಲ ಅದು. ಆದರೆ ಮಹಾಭಾರತ ಹಾಗಲ್ಲ, ಕೇವಲ ಭಗವತ್ ಸ್ವರೂಪ ಪರಾಮ್. ಹೌದು, ಕೇವಲ ಭಗವತ್ ಸ್ವರೂಪ ಪರಾಮ್, ಭಗವಂತನ ಬಗ್ಗೆನೇ ಹೇಳ್ತಾ ಇದೆ ಮಹಾಭಾರತ. ಓದಿ ಯಾರೂ ಕೂಡ ಫಸ್ಟ್ ತಿಳ್ಕೊಡೋದೇನೋ ದೇವರಿದ್ದಾನೆ, ಅಷ್ಟು ವೇದ ಓದಿ ತಿಳ್ಕೊಡೋದೇ ಇರೋ ಅಂಶನ ಮಹಾಭಾರತ. ಒಂದು ಹೋರಿ ತಿಳ್ಕೊ, ಕೃಷ್ಣ ಇದ್ದಾನೆ ಮುಖ್ಯ, ಕೃಷ್ಣದಿಂದ ಎಲ್ಲ ಆಯಿತು, ಕೃಷ್ಣ ದೇವರು ತಾನೇ. ಈಗ ಇವತ್ತು ಎಷ್ಟು ಎಂಥ ಮಹಾಪಾಪಿಗಳು ಮಹಾಭಾರತ ಓದ್ಬೇಕಾದ್ರೆ ಕೃಷ್ಣನ ರೋಡಿಲ್ದ ಮಹಾಭಾರತ ಓದಕ್ಕೆ ಬರೋದಿಲ್ಲ. ಕನಕದಾಸರು ಬೊಂಬೆ ಆಟವನ್ನು ಆಡಿಸಿದೆ ಭಾರತ ಅಂತ ಹೇಳ್ಬಿಡ್ತಾರೆ. ಪೂರ್ತಿ ಸೂತ್ರಧಾರ ಕೃಷ್ಣ, ಮೈ ಸರ್ವ ವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಯುದ್ಧ ಮಾಡದೆ ಯುದ್ಧ ಗೆಲ್ಲಿಸಿದವರು ಕೃಷ್ಣ, ಯುದ್ಧ ಮಾಡಲೇ ಇಲ್ಲ ಯುದ್ಧ ಗೆಲ್ಲಿಸ್ತಾರೆ. ಇದು ದೇವರು ಮಾಡಿದ ಮ್ಯಾಜಿಕ್. ಆದ್ದರಿಂದ ಭಗವದ್ಗೀತೆ ಹೆಸರೇ ಅದರಲ್ಲಿದೆ, ಭಗವದ್ಗೀತೆ ಮಹಾಭಾರತದ ಸಾರ, ಅದು ಭಗವತ್ ಪದನೇ ಹಾಕಿದ್ದಾರೆ. ಅದಕ್ಕೆ ಕೇವಲ ಭಗವತ್ ಸ್ವರೂಪ ಪರಂ, ಭಗವಂತನು ಎಲ್ಲ ಕಡೆಗೂ ಭಗವಂತನ ಮಹಿಮೆಯನ್ನೇ ಸ್ಪಷ್ಟ ಹೇಳತಕ್ಕಂಥ ಕೃತಿ ಮಹಾಭಾರತ. ಏನದು ಇವೆಲ್ಲ ಅದ್ವೈತಗಳು ಏನು ಹೇಳ್ತಾರೆ ಅದಕ್ಕೆ? ಅತತ್ವ ವೇದಕ ಅಂತ. ಆ ಸುಮ್ಮನೆ ಅರ್ಥವಾದ ಅಂತ ಕರೀತಾರೆ. ಅರ್ಥವಾದ ಅಂದ್ರೆ ಏನು? ಸುಮ್ಮನೆ ಹೇಳಿದ್ದಷ್ಟೇ ಹೊರತು ಅದ್ರಲ್ಲಿ ತಾತ್ಪರ್ಯ ಇಲ್ಲ. ಮಣ್ಣು ತಿನ್ನೋ ಅಂದ್ರು, ಮಣ್ಣು ತಿಂದ್ರೆ ಮಣ್ಣು ತಿನ್ನುವಂತ ತಾತ್ಪರ್ಯ ಇಲ್ಲ, ಆ ಕೆಲಸ ಮಾಡಬೇಡ ಅಂತ ಅಷ್ಟೇ ಅರ್ಥ. ಸೊ ದೇವರಿದ್ದಾನೆ ಅಂತ ಅರ್ಥ ಅಲ್ಲ ಅದಕ್ಕೆ, ಗೊತ್ತಾಯ್ತಾ? ಸರಿಯಾಗಿ ಕೆಲಸ ಮಾಡೋ ಅಂತ ಅಷ್ಟೇ ಅರ್ಥ. ಈ ರೀತಿ ದಾರಿ ತಪ್ಪಿ ಅವರೆಲ್ಲ ಏನ್ ಮಾಡಿದ್ರು, ಅದ್ವೈತಗಳೆಲ್ಲ ಅತತ್ವ ವೇದಕಾದ ದೂರ ಹಾಕಿಬಿಟ್ರು, ಇವರು ಅರ್ಥವಾದ ಅಂತ ದೂರ ಇಟ್ಬಿಟ್ರು. ಆಚಾರ ಒಬ್ಬರೇ ಎಲ್ಲ ಹೇಳಿದ್ರು. ಆಗ ನಮಗೆ ಆಚಾರ ಮಹಿಮೆ ಏನು ಅಂತ ಗೊತ್ತಾಗುತ್ತೆ. ಕೇವಲ ಭಗವತ್ ಸ್ವರೂಪ ಪರಾಂ ಪರೋಕ್ಷಾರ್ಥಾಂ. ಆದ್ರೆ ಮಹಾಭಾರತದಲ್ಲಿ ಒಂದಿದೆ ಪರೋಕ್ಷಾರ್ಥಾಂ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷ. ಕಥೆ ಹೇಳ್ದಾಗ ಹೇಳ್ತಾ ಹೇಳ್ತಾ ದೇವರ ಮಹಿಮೆ ಹೇಳ್ತಾರೆ. ಯಾರು ದೇವ್ ಆ ಕಡೆ ಗಮನ ಕೊಡೋದಿಲ್ಲ, ಏನು ಕಂಡ ಕಾಣುತ್ತದ? ಕತೆ ಕಂಡ ಕಾಣುತ್ತೆ. ಅದಕ್ಕೆ ಪರೋಕ್ಷಾರ್ಥಾಂ, ಪರೋಕ್ಷ ಇಂಡೈರೆಕ್ಟ್ ಅಂತ. ಇಂಡೈರೆಕ್ಟ್ ಹೇಳೋದ್ರಿಂದ ಎಲ್ರಿಗೂ ಗೊತ್ತಾಗೋದಿಲ್ಲ. ಮಹಾಭಾರತ ಸಂಹಿತ ಒಬ್ಬನು ಹೇಳಿ ನೀನು ಫೇಲ್ ಅಂಬುದು ಹೇಗಿರುತ್ತೆ? 35 ಬಂದಿರೋರೆಲ್ಲ ಫೇಲ್ ಅಂದ್ರೆ ಹೇಗಿರುತ್ತೆ? ನೀನು ಫೇಲ್ ಅಂಬೋದು ಏನದು? ಡೈರೆಕ್ಟ್. 35 ಬಂದಿರೋರೆಲ್ಲ ಫೇಲ್ ಅಂದ್ರೆ ಅರ್ಧ ಸರ್ ನಾನು ಅಂದ ಎಷ್ಟು 20 ಅಂದ್ರೆ ಗೊತ್ತಾಗಲಿಲ್ಲ. ಹಾಗೆ ಇಂಡೈರೆಕ್ಟ್ ಹೇಳಿದ್ದ, ಅದನ್ನ ಡೈರೆಕ್ಟ್ ಹೇಳಲಿಲ್ಲ. ಆ ರೀತಿ ಮಹಾಭಾರತದಲ್ಲಿ ದೇವರ ಮಹಿಮೆಯನ್ನು ಇಂಡೈರೆಕ್ಟ್ ಹೇಳಿರೋದ್ರಿಂದ ಎಲ್ಲ ತಿಳ್ಕೊಳಕ್ಕಾಗೋದಿಲ್ಲ ಅಂತ. ಮಹಾಭಾರತ ಸಂಹಿತಾಂ ಅಚಿ ಅಚೀಕೃಪತ್, ಮಹಾಭಾರತ ಸಂಹಿತೆ ಏನಾದ್ರು ವೇದ ಸಂಹಿತ, ಇದು ಮಹಾಭಾರತ ಸಂಹಿತ ಅಂತ ಕರೀತಾರೆ. ಋಗ್ವೇದ ಸಂಹಿತ, ಯಜುಸಂಹಿತ ಅಂತ ಕರಿ ಹಾಗೆ ಮಹಾಭಾರತ ಸಂಹಿತ ಅಚೀಕೃಪತ್ ಬರೆದ್ರು ವೇದವ್ಯಾಸ ದೇವರು. ಮಹಾಭಾರತದ ಹಿರಿಮೆ ಇದೆ. ಆಚಾರ್ಯ ಸ್ಪಷ್ಟ ಮಹಾಭಾರತವನ್ನ ಸಕಲ ವೇದಾರ್ಥಯುಕ್ತ, ವೇದಕ್ಕಿಂತ ಶ್ರೇಷ್ಠ ಅದು ಸ್ಪಷ್ಟ ಹೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅದಕ್ಕೆಲ್ಲ ಟೀಕಾ ಬರೀತಾರೆ. ಈಗ ಹಾ ಏನು ಅಚೀಕೃಪತ್ ಅದು ರಚನೆ ಮಾಡಿದರು ಅಂತ. ರಚನೆ ಕೃ ಧಾತುವಿನಿಂದ ಬಂದರು. ಅಚೀಕೃಪತ್ ರಚನೆ ಮಾಡಿದರು. ಅಕರೋತ್ ಅಂದ್ರೆ ಹಾಗೆ ಅಕರೋತ್ ಅಂತ ಅರ್ಥ. ಏನೋ ಅಷ್ಟೇ ತಾನೇ? ಅದಕ್ಕೆ ಅಚೀಕೃಪತ್ ಕರೆಕ್ಟ್ ಅದು, ರಚನೆ ಮಾಡಿದರು ಅಂತ ತಾತ್ಪರ್ಯ. ಇದಕ್ಕೆ ಪ್ರಮೇಯ ದೀಪಿಕ. ತತಃ ಕಿಂ ಪ್ರಕೃತಿ, ಹಿಂದೆ ಆಯ್ತು ಮಹಾಭಾರತ ವ್ಯಾಖ್ಯಾನ ಮಾಡಕ್ ಹೊರಟಿದ್ದೀರಿ, ಅದು ಎಲ್ಲಿ ಬಂದಿತ್ತು ಹಿಂದೆ ಭಗವಂತ ಹೇಳಿ? ಅದಾಗಿತ್ತಲ್ಲ ನಿನ್ನೆ, ಆಗಿತ್ತಾ ಇಲ್ಲ ಅದೆಲ್ಲ? ಆ ಇಲ್ಲಿ ಆಗಿತ್ತು. ಭಗವಾನ್ ಭಗವಂತನಾದ ಪರಮಾತ್ಮ ಸಮಗ್ರ ಜ್ಞಾನೈಶ್ವರ್ಯ ವೈರಾಗ್ಯಾದಿ ಗುಣಸಂಪನ್ನೋ ನಾರಾಯಣ ವ್ಯಾಸರೂಪೇಣ ಅವತತಾರ ಇತ್ಯರ್ಥ. ಮೊದಲನೇ ಶ್ಲೋಕಕ್ಕೆ ಅರ್ಥ ಬರೆದಿದ್ರು. ಆಯಿತು, ನಾರಾಯಣ ರೂಪದಿಂದ ನಾರಾಯಣ ದೇವರು ವೇದವ್ಯಾಸರೂಪದ ಅವತಾರವನ್ನು ಮಾಡಿದರು. ತತಃ ಕಿ ಮುಂದೇನು, ಮುಂದೇನು ಮಾಡಿದರು ಅಂತ ಹೇಳ್ತಾರೆ. ಇತ್ಯತ ಆಹ ತತಶ್ಚೇತಿ, ಇದಕ್ಕೆ ಕಾರಣ ಎಕ್ಸ್ಪ್ಲೇನ್ ಮಾಡ್ತಾರೆ. ತಸ್ಮಾತ್ ಧರ್ಮ ಜ್ಞಾನ ಪ್ರದರ್ಶನಾರ್ಥಂ ಅವತೀರ್ಣತ್ವಾದೇವ. ಅವರ ಅವತಾರದ ಉದ್ದೇಶ ಏನೋ ಧರ್ಮಜ್ಞಾನವನ್ನು ಕೊಡಬೇಕು ಅಂತೇಳಿ. ಅದಕ್ಕೆ ಅವ್ರು ಏನು ಮಾಡಿದ್ರು? ಧರ್ಮಜ್ಞಾನ ಕೊಟ್ಟರು. ಇವತ್ತು ಹಾಲು ತೊಗೊಂಡು ಬಾ ಅಂದರೆ ಕೈಲಿ ಹಾಕೊಟ್ಟು ಯಾರು ತರ್ತಾರ? ಕುಡಿಲಕ್ಕಾಗತ್ತಾ? ಒಂದು ಪಾತ್ರೆ ಹೇಳ್ತಾರೆ. ಸೊ ಧರ್ಮಜ್ಞಾನ ಇರತಕ್ಕಂಥ ಪಾತ್ರೆ ಯಾವುದು? ಮಹಾಭಾರತ ರಚನೆ ಮಾಡ್ತಾ ಇದ್ದಾರೆ. ಅದು ಇಟ್ಕೊಂಡು ಒಳಗೇನಿದೆ ಅದರಲ್ಲಿ? ಧರ್ಮಜ್ಞಾನ ತುಂಬಿ ಹೋಗ್ಬಿಟ್ಟಿದೆ ಅಂತ ಗ್ರಂಥ ರಚನೆ ಮಾಡ್ತಿದ್ದಾರೆ. ಅವತಾರಾನಂತರಮೇವ ವಾ, ಇಲ್ಲಿ ಎರಡು ಕಾರಣ ಕೊಡ್ತಾರೆ. ಅವತಾರ ಮಾಡಿದರು ತಕ್ಷಣ ಮಹಾಭಾರತವನ್ನು ಬರೆದು, ಅವತಾರ ಮಾಡಿದರು ತಕ್ಷಣ ಮಹಾಭಾರತವನ್ನು ಬರೆದು, ಬಹಳ ಇಂಪಾರ್ಟೆಂಟ್ ಇದು. ಅವತಾರ ಮಾಡಿ ಎಷ್ಟೋ ದಿವಸಗಳು ಮಹಾಭಾರತ ಬರಲಿಲ್ಲ ವೇದವ್ಯಾಸದೇವರು. ಅವತಾರ ಮಾಡಿ ತಕ್ಷಣ ಬರೆದು ಬಿಟ್ರು. ವೇದವ್ಯಾಸರು ಮಹಾಭಾರತ ಬರೆದಾಗ ಎಷ್ಟು ಗೊತ್ತೇನು ವಯಸ್ಸವರಿಗೆ? 3 ಆಗ್ತಷ್ಟೇ, 3 ಬಗು ವೇದವ್ಯಾಸ ಮಹಾಭಾರತ ಬರೀತಾರೆ. ಮಹಾಭಾರತ ನಡೆದಿದ್ದು ಯಾವಾಗ? ಅದು ಬರೆದು 600 ಮೇಲೆ ನಡೆದಿದ್ದು. ಅದು ಮುಂದೆ ನಡೆಯೋದ್ರಿಂದ ಹೀಗೆ ನಡೆಯುತ್ತೆ ಅಂತ ಬರೆದು ಬಿಟ್ಟಿದ್ದಾರೆ. ಹಾಗೆ ಹೇಗೆ ಬರೆದಿದ್ದಾರೆ ಗೊತ್ತಾ? ಯಾರು ಏನೇನು ಮಾತಾಡ್ತಾರೆ, ಏನು ಉತ್ತರ ಕೊಡ್ತಾರೆ, ಅದೆಲ್ಲ ಮತ್ತೆ ಬರೆದು ಬಿಟ್ಟಿದ್ದಾರೆ. ಅದೇ ರೀತಿಯೇ ಎಷ್ಟೇ ಯಾರ್ಯಾರು ಅಸ್ತ್ರ ಬಿಡ್ತಾರೆ, ಪ್ರತ್ಯಸ್ತ್ರ ಏನು ಕೊಡ್ತಾರೆ, 5 ಬಿಡ್ತಾರೆ, 6 ಹೊಡಿತಾರೆ, ಅದೆಲ್ಲ ಮತ್ತೆ ಬರೆದು ಬಿಟ್ಟಿದ್ದಾರೆ. ಹಾಗೆಲ್ಲ ನಡೆಯುತ್ತಾ ಇದೆ, ಈ ರೀತಿ ಯಾರು ಬರಲಿಕ್ಕಾಗುತ್ತಾ? ಅದಕ್ಕೆ ಏನರ್ಥ? ಅವರು ದೇವರು, ನಾರಾಯಣ ದೇವರಿಗೆ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ಅವರೇ ಮಾಡ ಮುಂದೆ ಮಾಡ್ತಾ ಇವರು ಡೈರೆಕ್ಟ್ ಇದ್ದಾನೆ. ಸ್ಕ್ರಿಪ್ಟ್ ಮಾತ್ರ ರೆಡಿ ಮಾಡ್ಕೊಂತಾನೆ ಬರೆಯುವಂತ ಸಿನಿಮಾ ತೆಗೆಯೋದು. ಸ್ಕ್ರಿಪ್ಟ್ ರೆಡಿ ಇದೆ ಈಗ, ಯಾರ್ಯಾರು ಏನೇನು ಮಾತಾಡೋಕ್ಕೂ ಫಿಕ್ಸ್ ಆಗಿಬಿಟ್ಟಿದೆ. ನಾಟಕದಲ್ಲಿ ಎಲ್ಲ ಫಿಕ್ಸ್ಡ್, ಮುಂದೆ ಮಾತಾಡಬೇಕಷ್ಟೇ. ಅವರು ನಾಟಕ ನಾಟಕ ಆಡಿದ ಮೇಲೆ ನಾಟಕ ಬರೀತಾರೆ ಯಾರು. ಫಸ್ಟ್ ನಾಟಕ ಬರೋದು ಹೇಗೆ ನಾಟಕ ಆಡಿಸ್ತಾರೋ, ಪರಮಾರ್ಥ ಮಹಾಭಾರತ ನಾಟಕ ಅದು ಫಸ್ಟ್ ಬರೆದ್ಬಿಟ್ರು, ಆಮೇಲೆ ಎಲ್ಲ ಆ್ಯಕ್ಟ್ರೆಸ್ ಚೂಸ್ ಮಾಡಿ ಆಡಿಸಿದ್ರು ಅಷ್ಟೇ. ಮತ್ತು ಬಾಯಿದೇವರು ಭೀಮಸೇನ ಪಾಲ್ಟೋ ಎಲ್ಲ ಕೊಡ್ತಾರಲ್ಲ ಆ ಥರ ಕೊಟ್ಬಿಟ್ಟು ಮಾಡಿದರು. ಈ ಅರ್ಥದಲ್ಲಿ ವೇದವ್ಯಾಸರು ಸರ್ವಜ್ಞರು ಸರ್ವ ಸಮರ್ಥರು ಮೊದಕ್ಕೆ ಸಾಕ್ಷಿ. ಆ ಶೋಕಕ್ಕೆ ವಾದಿರಾಜ ಸ್ವಾಮಿಗಳು ಭಾವಪ್ರಕಾಶ ಒಳ್ಳೆ ಅರ್ಥ ಬರೀತಾರೆ. ಇಡೀ ಒಂದು ಈ ಮಾತಿಗೆ ಬಿಡಿಸಿ ಬಿಡಿಸಿ ಹೇಳ್ತಾರೆ, ಯಾರ್ಯಾರು ಏನು ಮಾಡಿದ್ರು ಅಂಬುದನ್ನು ಹಾಗೆ ಹೇಳ್ತಾರಲ್ಲ, ಯಾರಿಗೆ ಸಾಧ್ಯ ಹೇಳೋದಕ್ಕೆ. ಅದಕ್ಕೆ ವೇದವ್ಯಾಸರು ನಾರಾಯಣ ಅಂಬುದನ್ನು ಒತ್ತಿ ಹೇಳ್ತಾರೆ. ಪರೋಕ್ಷಾರ್ಥಾಂ ಅವತಾರಾನಂತರಮೇವ ವಾ. ಕೆಲವರು ಆಫೀಸ್ಗೆ ಹೋಗ್ತಾರೆ, ತಕ್ಷಣ ಯಾರಾದ್ರು ಬಂದರೆ ಕೆಲಸ ಮಾಡೋದು, ಈಗಷ್ಟೇ ಬಂದಿದ್ದೇನೆ ಸುಮ್ಮನೆ ಕೊಡು ಅಂತ ಕೂಡಿಸ್ಬಿಡ್ತಾರೆ. ಅರ್ಧ ಗಂಟೆ ವೇಟ್ ಮಾಡಿಸ್ತಾರೆ, ಆಮೇಲೆ ಬಂದರೆ ಇಷ್ಟೊತ್ತು ಆದ್ಮೇಲೆ ಬರೋದು ಅಂತ ಬೈತಾರೆ. ಮತ್ತೆ ಮನುಷ್ಯನ ಸ್ವಭಾವ, ಹೋದ ತಕ್ಷಣ ಕೆಲಸ ಮಾಡೋರು ಸಿಗೋದು ಭಾರಿ ದುರ್ಲಭ. ಆದರೆ ನಾವು ಹೋದ ತಕ್ಷಣ ಜನ ಹೋಗೋದೂ ಇಲ್ಲ, ಪಾಪ ರೆಸ್ಟ್ ತಗೊಂಡು ಬೈತಾರೆ ಅಂತ ಸುಮ್ಮನೆ ಕೂತಿರ್ತಾರೆ. ವೇದವ್ಯಾಸ ಅವತಾರ ಮಾಡಿದ ತಕ್ಷಣ ಮಹಾಭಾರತ ಬರೋದು, ಎಷ್ಟು ಅನುಗ್ರಹ ಅಂತ ಹೇಳ್ತಾರೆ. ತಡ ಮಾಡ್ತಾನೆ ಇಲ್ಲ. ಅವತಾರಾನಂತರಮೇ ಬಾಬ ವಿಜಾತೀಯ ವ್ಯಾಪಾರಾಖ್ಯ ವ್ಯವಧಾನ ಅಂತರೇಣ ಇತಿ ಯಾವತ್. ವಿಜಾತೀಯ ವ್ಯಾಪಾರ ಮಾಡಲಿಲ್ಲ, ಏನೇನೋ ಕೆಲಸ ಮಾಡಿ ಮಹಾಭಾರತ ಬರಲಿಲ್ಲ. ಮಹಾಭಾರತ ಬರೋದು ಬೇರೆ ಕೆಲಸ ಮಾಡಿದ್ರು. ಆಮೇಲೆ ಅದು ಯಾವುದು ಟಾಪ್ ಪ್ರಯಾರಿಟಿ ಕೊಡಬೇಕು. ಹಾಗೆ ಇವತ್ತು ಎಷ್ಟೋ ಹೇಳಿದ್ರೆ ಆಕ್ಸಿಡೆಂಟಲ್ಲಿ ಸತ್ತು ಪೆಟ್ಟದನ್ನು ಕರ್ಕೊಂಡು ಹೋಗ್ತಾರಲ್ಲ, ತಕ್ಷಣ ಟ್ರೀಟ್ಮೆಂಟ್ ಕೊಟ್ಟು ಎಷ್ಟೋ ಜನ ಬದುಕಿಬಿಡ್ತಾರೆ. ಅದರ ಇವರು ಅಡ್ಮಿಷ್ಮೆಂಟ್ ಪ್ರಾಬ್ಲಮ್ ಫಾರ್ಮ್ಯಾಲಿಟಿ ಬಂತು ಸತ್ತೋಗಿರ್ತಾನೆ ಅವನು. ಮತ್ತು ಇಮ್ಮಿಡಿಯೇಟ್ ಕೊಡಬೇಕಲ್ಲ, ಎಷ್ಟೋ ಜನ ರೂಲ್ಸ್ ಫಾಲೋ ಮಾಡಿ ಶುರು ಮಾಡ್ತಾರೆ, ಈ ಪೊಲೀಸ್ ಕೇಸದ ಊಟವೆಲ್ಲ ಶುರು ಮಾಡ್ತಾರೆ, ಸತ್ತೋಗಿಬಿಡ್ತಾರೆ. ಅದಕ್ಕೆ ರೂಲ್ ಮಾಡ್ತಿದ್ದಾರೆ ಈಗ, ಏನಂತ ಹಾಗೆಲ್ಲ ಮಾಡ್ಕೊಡೋದು ಇನ್ಮೇಲೆ ಅಂತೇಳಿ ಕಣ್ಣು ಮುಚ್ಕೊಂಡು ಇದು ಮಾಡಬೇಕು ಅಂತ ಮಾಡಿದ್ದಾರೆ. ಆರು ಮಾಡೋದಿಲ್ಲ ಇವರು, ಬಿಡೋದಿಲ್ಲ, ಇನ್ನೂ ಗೋಳಾಡಿಸ್ತಾರೆ, ಬೇರೆ ಕೆಳಗೆ ಶುರು ಮಾಡ್ತಾರೆ. ಹಾಗೆ ಮಾಡಬಾರ್ದು. ಎಮರ್ಜೆನ್ಸಿ ಇದ್ದಾಗ ಟಾಪ್ ಪ್ರಯಾರಿಟಿ ಫಾರ್ಮ್ಯಾಲಿಟಿಗಲ್ಲ, ಯಾವುದಕ್ಕೆ ಕೆಲಸ ಮುಗಿಸ್ಬೇಕು. ವಿಜಾತೀಯ ಅದೆಲ್ಲ ಬೇಕೆ, ಬರೆದ್ರು ಅಷ್ಟೇ, ಬರೆದ್ರು ಅಂದಮೇಲೆ ಯಾರ ಕೈಯಲ್ಲಿ ಪುಸ್ತಕ ಪ್ರಿಂಟ್ ಆಯಿತು, ಎಲ್ಲಿ ಪ್ರೆಸ್ ಯಾವುದು ಅಂತ ಯಾಕೆ ಹೇಳ್ಬೇಕು ಈ ಮತ್ತೆ ನೆಸಿಟಿ ಇಲ್ಲ. ಅದೆಲ್ಲ ಸತ್ಯ, ಹೌದು, ಇಲ್ಲಿ ಬರಲಿಲ್ಲ ಅದನ್ನೆಲ್ಲ ಆಚಾರ ಅಷ್ಟೇ. ಹೌದು, ಅಲ್ಲಿ ಉತ್ತರ ಅಲ್ಲೇ ಇದೆ ಅದರೊಳಗೆ. ತಕ್ಷಣ ಏನು ಮಾಡಿ, ಇದೆಲ್ಲ ಮಹಾಭಾರತಲ್ಲಿ ಹೇಳ್ತಾರೆ, ಒಂದು ಗ್ರಂಥ ಬರೀಬೇಕು ಅಂತ ಪ್ರಾರ್ಥನೆ ಬ್ರಹ್ಮದೇವರು ಮಾಡಿದರು. ತಕ್ಷಣ ಬರೀತೇವೆ ಅಂತ ಹೇಳಿದರು. ಒಬ್ಬ ಲೇಖಕ ಬೇಕಲ್ಲ, ಸ್ಕ್ರೈಬ್ ಬೇಕಲ್ಲ, ಡಿಕ್ಟೇಟ್ ಮಾಡಿದ್ರೆ ಬರ್ಕೊಡಕ್ಕೆ ಅಂದ ತಕ್ಷಣ ಆಯಿತು, ನಾನು ಗಣೇಶನ ಕಳಿಸ್ಕೊಡೋದು. ಗಣೇಶನ ಕಳಿಸ್ಕೊಟ್ರು, ಗಣೇಶ ಬಂದು ಕೂತ್ಕೊಂಡ, ಸುಮ್ಮನೆ ಬರೀಲಿಲ್ಲ. ಏನಂತ ಕರಾರು ಹಾಕಿದ, ಲಿಖತೋಮಿ ಲೇಖನಿ ಕ್ಷಣಂ ನಾವತಿಷ್ಠೇತ. ನಾನು ಬರೀತಿರ್ಬೇಕಾದ್ರೆ ಹೇಗೆ ಹೇಳಬೇಕು ಅಂದರೆ, ನಾನು ಲೇಖನಿಗೆ ಬಿಡು ಸಿಗಬಾರ್ದು. ನಾವೆಲ್ಲ ಹಾಗೆ ಹೇಳಿದ್ರೆ ಬಿಡು ಸಿಗೋ ಹೇಳಬೇಕು ಅಂತ, ಕಂಟಿನ್ಯೂಸ್ ಹೇಳಿದ್ರೆ ಬರೆಯಲಿಲ್ಲ ಅಂತ ಹೇಳ್ತೇವೆ. ಕಂಟಿನ್ಯೂಸ್ ಆಗಿ ಹೇಳಬೇಕು, ನಿಲ್ಲಿಸ್ಬಿಟ್ರೆ ನಂಗೆ ಬೇಜಾರಾಗುತ್ತೆ, ಹಾಗೆ ಹೇಳಬೇಕು ಅಂದರು. ಅದು ಗಣೇಶನ್ ಇದನ್ನು ಏನು ಹೇಳ್ತಾನೆ ಅಂದರೆ, ಜ್ಞಾನ ಕಾರ್ಯಕ್ಕೆ ಪ್ರಾಶಸ್ತ್ಯ ಕೊಡ್ತಾನೆ ಗಣೇಶ. ಇಂಪಾರ್ಟೆಂಟ್, ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಬೇಕು. ವೇದವ್ಯಾಸರು ಒಪ್ಪಿದ್ರು ಅದನ್ನು. ಆದರೆ ಹುಷಾರು, ಬರೀತೇನೆ ನಾನ್ ಸ್ಟಾಪ್ ಬರೀತೇನೆ ಅಂತ ಹೇಳಿ ಸುಮ್ಮನೆ ಬರೀಬಾರ್ದು. ಅಬುದ್ವಾ ಮಾರಿಕ ಕ್ವಚಿತ್, ಅರ್ಥ ಮಾಡಿಕೊಳ್ಳೋದೇನು ಬರೀಬಾರ್ದು ಅಂತ ಹೇಳಿ ಗಣೇಶ ಆಗಲಿ ಅಂತ ಹೇಳಿದ ತಕ್ಷಣ ವೇದವ್ಯಾಸರು ಏನು ಮಾಡಿದರು, ಹೇಳಕ್ಕೆ ಶುರು ಮಾಡಿದರು. ಗಣೇಶನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದರು ಮಧ್ಯೆ. ಏನಂತ, ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ. 8800 ಒಗಟಿನ ಶ್ಲೋಕ ಬರೆದರು. ಗಣೇಶ ಸುಮ್ಮನೆ ಯೋಚನೆ ಮಾಡ್ತಾ ಕೊಡಬೇಕಾಗ್ತಿತ್ತು, ಅದು ಗಣೇಶನಿಗೆ ಅರ್ಥ ಆಗಲಿಲ್ಲ. ಬಹಳ ಇಂಪಾರ್ಟೆಂಟ್ ಇದು. ಮತ್ತು ಆ ಥರ ಬರೆದಿದ್ದು ಪ್ರಶ್ನೆ ಕಂಪೋಸ್ ಮಾಡ್ತಾನೆ, ಅರ್ಥ ಆಗಬೇಕಂತ ನಿಯಮ ಇಲ್ಲ. ಟೈಪಿಸ್ಟ್ ಟೈಪ್ ಮಾಡೋದು ಮಾತ್ರಕ್ಕೆ ಅವನಿಗೆ ಅರ್ಥ ಆಗುತ್ತೆ ನಿಯಮ ಇಲ್ಲ. ಗಣೇಶ ಸೋತ ಈಗ, ವೇದವ್ಯಾಸರು ಗೆದ್ದರು. ಆದ್ದರಿಂದ ವೇದವ್ಯಾಸ ಗಣೇಶನೇ ಸೋದಬೇಕಾದ್ರೆ ಅಂತ ಮಹಾಭಾರತ ಬರೋದು ಬರೋ ವೇದವ್ಯಾಸ ದೇವರನ್ನ ಕಚ್ಚದ ಋಷಿ ಇದ್ರ ಗತಿಯೇನಾಗ್ಬೇಕ. ಯಾರದೋ ಋಷಿ ಗಣೇಶ ಸೋತು ಬಿಡ್ತಾನ, ಪರಮಾತ್ಮನೇ ಸೋತಿದ್ದವರು ಬೇರೆಯವರಿಗೆಲ್ಲ. ಅದು ಮಹಾಭಾರತದ ಇದು ಬರೆಯೋ ರೀತಿ ಅದು. ಇಲ್ಲ, ಅದು ಬೇಕಿಲ್ಲ. ಅದಕ್ಕೆ ಆಚಾರ್ಯ ಹೇಳಿ ಸುಳ್ಳು ಅಂತ ಏನು ಹೇಳಿಲ್ಲ ಆಚಾರ್ಯರು, ಬೇಕಿಲ್ಲ ಅಂತ ಹೇಳಿಲ್ಲ. ಏನ ಏನ ವಿದ್ಯಾದಿ ದೇವತೆ, ಹೌದು, ಅರ್ಥ ಆಗಲಿಲ್ಲ. ಅಂದರೆ ಅರ್ಥ ಏನಂದ್ರೆ ಜ್ಞಾನ ಎಷ್ಟು ದೊಡ್ಡದು ಅಂತ ಅರ್ಥ ಅದಕ್ಕೆ. ಸೊ ಅವ್ರು ಹೇಳ್ತಾರೆ, ಯಾರು ಮಹಾಭಾರತ ಪೂರ್ತಿ ಅರ್ಥ ಆಗೋದು ಯಾರಿಗೆ ಅಂದರೆ, ದುರ್ಜ್ಞೇಯ ದುರ್ವಿಜ್ಞೇಯ ಮತಸರ್ವಂ ಭಾರತಂತು ಸುರೈರಪಿ ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವಾ ತತ್ಪ್ರಸಾದತಃ. ವೇದವ್ಯಾಸದೇವರಿಗೆ ಗೊತ್ತು ಬರೆದವರು, ಬ್ರಹ್ಮವಾಯುಗಳಿಗೆ ಗೊತ್ತು ರುಜುಗಳು, ಅವರು ಸಾಕ್ಷಾತ್ ಶಿಷ್ಯರು. ಉಳಿದವರು ಪೂರ್ತಿ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅದು ಗುಣ ಅದು. ಗಣೇಶ ಅಲ್ಲಿ ತಾರತಮ್ಯ ಒಪ್ಪಿದ್ಲೆ ತಾನೇ ನೀವೀಗ, ಗಣೇಶನಿಗೆ ಬರೆಯೋ ಶಕ್ತಿ ಇದ್ದರೂ ಕೂಡ ಅರ್ಥ ಮಾಡಿಕೊಳ್ಳೋ ಶಕ್ತಿ ಪೂರ್ತಿ ಇರಲಿಲ್ಲ. ಇಷ್ಟಾದರೂ ಗಣೇಶನಿಗೆ ಪೂರ್ತಿ ಅರ್ಥ ಆಗಿದೆ ಅಂತ ಹೇಳಬಾರ್ದು, 10 ಅರ್ಥ ಇದೆ ಅದಕ್ಕೆ. ಒಂದು ಅರ್ಥನೂ ಪೂರ್ತಿ ಆಗದ ಸ್ಥಿತಿ ಬಂದಿತ್ತು, ಅವರು ಅದನ್ನು ಆಮೇಲೆ ಅರ್ಥ ಮಾಡಿಕೊಂಡು. 10 ಅರ್ಥ ಆಗದ ಆಚಾರ್ಯಗೊಬ್ಬರಿಗೇನೆ, ಇನ್ಯಾರಿಗೂ ಅರ್ಥ ಆಗೋದಿಲ್ಲ. ಹಾಂ, ಎಲ್ಲ ಗ್ರಂಥ ಬರೆದ್ರೆ ಬ್ರಹ್ಮಸೂತ್ರ ಮಚ್ಚಿ ಕೃಪಾ ಅಂತ ಹೇಳಿದ್ದಾರೆ. ಬರದಾದ ಮೇಲೆ ಮಹಾಭಾರತ ವೇದವ್ಯಾಸ ಇರ್ಬೋದು ಕ್ಷಣ ಸಾಕಲ್ಲ, ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಅನಂತ ವೇದ ಪ್ರತಿಷ್ಠಣದಲ್ಲಿ ಹೇಳೋ ದೇವರಿಗೆ ಯಾವುದು ಒಂದು ಇನ್ನು ಬರೆದ್ರೆ ಎಷ್ಟೋ ಒಂದು ಮತ್ತೆ ಬೇರೆ ಸಿಟಿ ಇಲ್ಲ, ಅಲ್ಲ ಒಂದಾದ್ರೆ ಬರೆದಾಕಿದ್ರೆ ಅಷ್ಟು, ಮೊದಲೇ ಪೇಜ್ ಎರಡನೇ ಪೇಜ್ ಇದ್ರೆ ಹಾಗೆ ಹಾಗೆ ಅಷ್ಟೇ ಹೊರತು ಅವ್ರು ಯಾವುದು ಇದಿಲ್ಲ, ಅವ್ರು ಯಾವುದ್ರ ಮೇಲೆ ಅಪೇಕ್ಷೆ ಅವರಿಗಿಲ್ಲ, ಡಿಪೆಂಡೆನ್ಸ್ ಅವರಿಗಿಲ್ಲ. ಹೌದು, ಗಣೇಶ ಅರ್ಥ ಮಾಡಿಕೊಂಡು ಬರೀತಿದ್ದ, ಕೆಲಕಡೆ ಪ್ರಾಬ್ಲಮ್ ಆಗ್ತಾ ಇತ್ತು. ಅವರು ವೇದ ನೋಡ್ತಾ ಇದ್ರು, ಆಯ್ತಲ್ಲ ಆ ಜ್ವರ ಬರೀತೀರಿ ಅಂತ ಹೇಳಿದ್ರು, ಗೊತ್ತಾಯ್ತಾ ಹೇಳಿ ನಿನ್ನ ಬರೋ ಅಹಂಕಾರ ಖಂಡನೆ ಇದ್ದಾಗ ನಾ ಆಗ ಅದಕ್ಕೆ ಗಣೇಶನಿಗೆ ಅರ್ಥ ಆಯ್ತು ಭಾರಿ ದೊಡ್ಡ ಗ್ರಂಥ ಇದು ಅಂತ. ಗಣೇಶನೇ ಆ ರೀತಿ ಬರೆದ ಗ್ರಂಥ, ಇದ್ರ ವಾದ ಉಂಟು ಯಾರಿಗೆ? ಅದು ಆವೇಶ ಇರಲಿ, ಅನುಗ್ರಹ ಇದ್ಮೇಲೆ ಸುಗದು ಮುಗಿತು. ಆವೇಶನೇ ಇರೋದು ಒಂದು, ಅನುಗ್ರಹ ಇದ್ರು ಸಾಕು. ಮತ್ತೆ ಹೇಳ್ತಾರೆ ಗಣೇಶನ ಬರೆದ ಕಥೆ ಸುಳ್ಳು ಅಂತ ವಾದ ಮಾಡೋದುಂಟು. ಸುಳ್ಳು ಅಲ್ಲ ಕಥೆ, ಸತ್ಯವಾದ ಕಥೆ. ಅದಕ್ಕೇನೆ ಜಗನ್ನಾಥಾಸರು ಬರಿಬೇಕಾದ್ರೆ ಶ್ರೀಶನಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿ ಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿ ಜಂಬನು ಉದ್ಧರಿಸು. ವೇದವ್ಯಾಸರ ಕರುಣೆಗೆ ಪಾತ್ರ ಅಂತ ಹೊರತು ಗಣೇಶರ ಕರುಣೆಗೆ ವೇದವ್ಯಾಸರ ಪಾತ್ರ ಅಂತ ಹೇಳಲಿಲ್ಲ. ಗಣೇಶ ಹೆಲ್ಪ್ ಮಾಡಿದೆ ವೇದವ್ಯಾಸರಿಗೆಲ್ಲ, ವೇದವ್ಯಾಸರು ಗಣೇಶನಿಗೆ ಚಾನ್ಸ್ ಕೊಟ್ಟರು ಅಷ್ಟೇ. ಅವರೇ ಬರೀ ಭದ್ರಾಚಾರ್ಯರು ಜೈತೀರ್ಥರಿಗೆ ಟೀಕಾ ಬರೆಯೋ ಚಾನ್ಸ್ ಕೊಟ್ಟರೆ ಹೊರತು ಅವರೇ ಬರೆದಾಕಿದ್ರೆ ಏನು ಮಾಡೋಕ್ಕಾಗ್ತಿದ್ದಿಲ್ಲ. ಇನ್ನೋ ಸೆವೇರಿ ತಿಂಗ್ ಆದ್ದರಿಂದ ಆಪರ್ಚುನಿಟಿ ಕೊಡ್ತಾ ಹೋದರು. ಗಣೇಶರಿಗೆ ಒಂದು ದೊಡ್ಡ ಒಂದು ಅವಕಾಶ ಸಿಕ್ತೇ ಹೊರತು ಆ ಗಣೇಶರಿಗೆ ಅರ್ಥ ಆಯ್ತು ಆಮೇಲೆ, ಓಹೋ ವೇದವ್ಯಾಸರ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಸಂತೋಷಪಟ್ಟು. ಹಾಂ ಹೌದು, ಪರಮಾತ್ಮ ಯಾರಿಗೆ ಅರ್ಥ ಆಗಬೇಕಾದ್ರೂ ದೇವರು ತೋರಿಸ್ಬೇಕು. ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ, ಪ್ರತಿಯೊಬ್ಬರು ಸಣ್ಣ ಅಕ್ಷರ ಅರ್ಥ ಆಗಬೇಕಾದ್ರೂ ದೇವರ ಅನುಗ್ರಹ ಬೇಕು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಮಹಾಲಕ್ಷ್ಮಿಯಿಂದ ಹಿಡಿದು ಅತಿ ತೃಣತ್ವ ಜೀವಿವರೆಗೂ ಕೂಡ ಏನೇ ಯಾರಿಗೆ ಅರ್ಥ ಬೇಕಾದ್ರೂ ಕೂಡ ಯಾರ ಅನುಗ್ರಹ ಬೇಕೋ ದೇವರ ಅನುಗ್ರಹ ಬೇಕು. ಆಮೇಲೆ ವಾಯುದೇವರ ಅನುಗ್ರಹ ಬೇಕು, ಇದ್ರೆ ಏನು ಕೆಲಸ ಆಗತ್ತೆ? ಮೇಲೆ ಹೋಗ್ಬಿಡ್ತಾರೆ, ಅದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅರ್ಥ ಸ್ವಲ್ಪ ಅರ್ಥ ಆಯ್ತು. ಮಹಾಭಾರತ ಸಂಹಿತ ಮಚಿ ಕೃಪತ್. ಯಾರಿಗೆ ರಿಲೀಸ್ ಮಾಡಿಬಿಟ್ಟಿದ್ರು ವೇದವ್ಯಾಸರ ಆಗ್ಲೇನೆ ರಿಲೀಸ್ ಆಗೋಗ್ಬಿಟ್ಟಿತ್ತು ಮಹಾಭಾರತ, ಗೊತ್ತಾಯ್ತಾ? ಓದಿ ಪಾಂಡವರು ಭೀಮಸೇನ ದೇವರಿಗೆ ಗೊತ್ತಾದ ಹಾಗಲೆಲ್ಲ ಕೇಳಕ್ ಹೋಗ್ಬೇಡಿ. ಯಾರವರು? ವಾಯುದೇವ. ವಾಯುದೇವರು ಗೊತ್ತಿಲ್ಲದಿಲ್ಲೇ ಇಲ್ಲ, ಅದರಿಂದಾಗಿ ಆ ವಿಷಯ ಕೇಳಬಾರದು. ಉಳಿದವರಿಗೆ ಗೊತ್ತಿದ್ರು ಅರ್ಥ ಆಗಿದ್ದ ಆಮೇಲೆ ಅರ್ಥ, ಓ ಇದು ಇದಕ್ಕೆ ಸಂಬಂಧಪಟ್ಟು ಆಗ ಅರ್ಥ ಆಗ್ತಿತ್ತು. ಜಾತಕ ಎಲ್ಲರಿದ್ರು ಕೂಡ ಇನ್ನೊಬ್ರು ಆಮೇಲೆ ಹೋಗಿ ಹೀಗಿತ್ತ ಭಾರಿ ಪ್ರಾಬ್ಲಮ್ ಬಂತು, ಹೋಗಿ ನೋಡ್ದ ಸೆನಿಕಾಟ ಅಂತ ಅವ್ರು ಹೇಳಿದ್ರು ಅಷ್ಟೇ. ಆಗ ಅದಕ್ಕೆ ಮೊದಲು ಗೊತ್ತಿರಲಿಲ್ಲ, ನೋಡ್ದಾಗ ಗೊತ್ತಾಯ್ತು. ಅವರಿಗೆಲ್ಲ ಓದಿದ್ರು ಕೂಡ ಅದು ಅನುಭವ ಬಂದಿದ್ದು ನಡೆದಾದ ಮೇಲೆ. ಇವತ್ತು ಎಲ್ಲರ ಕತೆ ಮಹಾಭಾರತದಲ್ಲಿ ಬರೋ ಕತೆ ಆಲ್ಮೋಸ್ಟ್ ಜಗತ್ತಿನ ಹಿಸ್ಟ್ರಿ ಇದ್ದಾಗ. ದೇವರು ಮರೆತವ್ರಿಗೆಲ್ಲ ದುಃಖ ಆಗುತ್ತೆ, ನಮಗೆ ದುಃಖ ಆದರೂ ಕೂಡ ದೇವರು ಮರೆತಿದ್ದ ಜ್ಞಾನ ಎಲ್ಲಿ ಆಗುತ್ತೆ? ಕ್ವಶನ್ ಪೇಪರ್ ದಡ್ಡನಿಗೆ ಕ್ವಶನ್ ಪೇಪರ್ ಔಟ್ ಮಾಡಿದರೆ ಪಾಸ್ ಆಗ್ತಾನೆ ಅಲ್ಲ, ಪಕ್ಕದಲ್ಲಿ ಬರೆಸಿದ್ರು ಪಾಸ್ ಆಗಲ್ಲ. ಯಾಕೆ? ಅವ್ರು ಸ್ಪೆಲ್ಲಿಂಗ್ ಬರಲಿಕ್ಕೆ ಬರಲ್ಲ ಫಸ್ಟ್, ಅವ್ರಿಗೆ ಏನು ಕೇಳಿದ್ರು ಏನು ಅಂತ ಕೇಳಿದ್ರು ಕ್ವಶನ್ ನಂಬರ್ ಯಾವ್ದು ಹಾಕಬೇಕು ಹೇಳ್ತಾರೋ. ಆದ್ದರಿಂದ ಕಾಪಿ ಹೊಡಿಯೋಕ್ಕೂ ಒಂದು ಏನು ಹೇಳಬೇಕು, ಅವನಿಗೆ ಎಲಿಜಿಬಿಲಿಟಿ ಇರಬೇಕು. ಕಂಡವ್ರು ಯಾರು ಅಯೋಗ್ಯರಿಗೆ ಏನು ಮಾಡಿದ್ರು ಉದ್ಧಾರ ಆಗೋ ಚಾನ್ಸಸ್ ಇರೋದಿಲ್ಲ, ಯೋಗ್ಯರಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಮಹಾಭಾರತ ಪಬ್ಲಿಷ್ ಆಗಿದ್ರು ಕೂಡ ಎಲ್ಲರೂ ಓದಿದ್ರು ಕೂಡ ಅರ್ಥ ಆಗೋದು ಯಾರಿಗದು? ಯೋಗ್ಯ. ಉಳಿದವರಿಗೆಲ್ಲ ಅರ್ಥ ಆಗೋದಿಲ್ಲ. ಪರೋಕ್ಷಾರ್ಥ ಮಹಾಭಾರತ ಸಂಹಿತಾಂ ಬರೀತು ವಿಜಾತಿಯ ವ್ಯಾಪಾರಾಖ್ಯ ಧರ್ಮಜ್ಞಾನ ಪ್ರದರ್ಶನ ಆಯ. ನೀವು ಕೇಳೋ ಪ್ರಶ್ನೆಗಳಲ್ಲಿ ಉತ್ತರ ಇಲ್ಲೇ ಬಂದಿರುತ್ತೆ, ಆದ್ದರಿಂದ ಸ್ವಲ್ಪ ನಿಧಾನಿಸ್ಬಿಟ್ಟು ಉತ್ತರ ಸಿಕ್ಬಿಡುತ್ತೆ. ಮಹಾಭಾರತ ಸಂಹಿತಾಂ ಮಹಾಭಾರತಾಖ್ಯಂ ಶಾಸ್ತ್ರಂ ಅಚೀಕೃಪತ್ ಸಮರ್ಥಿತವಾನ್ ರಚನೆ ಮಾಡಿದರು ವ್ಯಾಸ ಇತಿ ಸಂಬಂಧ. ಧರ್ಮಜ್ಞಾ ಧರ್ಮಾದಿ ಜ್ಞಾನ ಪುರುಷಾರ್ಥಂ ಕಥಂ ಶಾಸ್ತ್ರ ಪ್ರಯೋಜನ ಅಭಿಪ್ರೇತವಾನ್ ಇತ್ಯತ ಉಕ್ತಂ ಧರ್ಮಜ್ಞಾನ ರಕ್ಷಣೆಯ ದ್ವಾರ ಸಜ್ಜನಾನ ಮೋಕ್ಷೋ ಭವೇತ್ ಇತ್ಯಭಿಪ್ರಾಯೇಣ. ದೇವರು ಹಾಗೆ ಮೋಕ್ಷ ಕೊಡೋ ಶಕ್ತಿ ದೇವರಿಗಿದೆ, ಆದರೆ ಏನು ಮಾಡಬೇಕು? ಧರ್ಮಜ್ಞಾನ ಮೂಲಕವೇ ಧರ್ಮ ಆಚರಣೆ ಮಾಡಬೇಕು, ಜ್ಞಾನ ಬರಬೇಕು, ಮೋಕ್ಷ ಕೊಡಬೇಕು ಅಂತ ಪರಮಾತ್ಮ ಪ್ರೋಸೆಸ್. ವಿದ್ಯಾರ್ಥಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ಪರೀಕ್ಷೆಗೆ ಹೋಗಿ ಬರದೇ ಪಾಸ್ ಆಗಬೇಕೆ ಹೊರತು ನನಗೆ ಬುದ್ಧಿವಂತ ನೋ ಹಿಮ್ ಅಂತ ಪಾಸ್ ಮಾಡೋಕೆ ಬರೋದಿಲ್ಲ, ಮಾಡಬಾರದು ಅಂತ ತೋರಿಸ ಪರಮಾತ್ಮ ಹಾಗೆ ಮಾಡಿದ. ಅತ್ರ ಜ್ಞಾನ ಶಬ್ದವು ಮುಖ್ಯಾರ್ಥ ಏವಾ. ಇಲ್ಲಿ ಜ್ಞಾನ ಅಂದರೆ ಜ್ಞಾನ ಅಂತಾನೆ ಅರ್ಥ. ಯಾವ ಜ್ಞಾನ? ಬ್ರಹ್ಮಜ್ಞಾನ ಅಂತಾನೇ ಅರ್ಥ. ಏತದ್ ಗ್ರಂಥ ನಿರ್ಮಾಣೇ ಭಗವತಃ ಕಿಂ ಪ್ರಯೋಜನ? ಇಷ್ಟೆಲ್ಲ ವೇದವ್ಯಾಸರು ಮಾಡಿದರು, ಅವ್ರಿಗೇನು ಬಂತು ಅಂತ ಪ್ರಶ್ನೆ. ಅವ್ರಿಗೇನು ಬಂತು ಇದರಿಂದ? ಉತ್ತರ ಹೇಳ್ತಾರೆ, ದೇವರಿಗೆ ಏನು ಬಂತು ಅಂತ ಎಂದು ಕೇಳಕ್ಕೆ ಹೋಗಬೇಡಿ. ಯಾತಕ್ಕೆ? ನ ಪ್ರಯೋಜನವತ್ವ, ದೇವರು ಪರಿಪೂರ್ಣನಾದ್ದರಿಂದ ನಮ್ಮ ಅನುಗ್ರಹಕ್ಕೆ ಮಾಡಿದ್ದಾನೆ ಹೊರತು ದೇವರಿಗೆ ಪ್ರಯೋಜನ ಆದ್ದರಿಂದ ಇಲ್ಲ. ಇತ್ಯತ ಒತ್ತು ಕೃಪಾರೋಗಿ ಬರೀ ಕಾರುಣ್ಯ ಅಷ್ಟೇ, ದೇವರು ಕರುಣೆಯಿಂದ ಮಾಡಿದ್ದೆ. ಮಗು ಬಿದ್ದು ಬಿಡುತ್ತೆ, ಒಬ್ಬ ಜಟ್ಟಿ ಎತ್ತಾನೆ ಹೋಗಿಬಿಟ್ಟು, ಮಗು ಏನು ಕೊಡುತ್ತಾನೆ ಪಾಪ? ಇವನು ಎತ್ತಿದವನು ಏನು ಸಮಾಧಾನ? ಮಗು ಉಪಕಾರ ಮಾಡಿದೆ ಅಷ್ಟೇನೆ. ಅಷ್ಟೇ ತಿನ್ನೋದಿಲ್ಲ. ಅದು ಇವರಿಗಿರುತ್ತೆ, ಅವ್ರ ಅಪ್ಪಾರ ಕೊಡ್ತಾನೆ ಅಂತ ಯೋಚನೆ ಮಾಡಿರ್ತಾನೆ. ಆದರೆ ದೇವರು ಏನು ಯೋಚನೆ ಮಾಡೋದಿಲ್ಲ, ಕೇವಲ ಕರುಣೆಯಿಂದ. ದೇವರೇನ ಕೇಳಿದ್ರೆ ಕೊಡೋ ಶಕ್ತಿ ಯಾರ್ಯಾರಿಗೂ ಇಲ್ಲ. ಯಾತಕ್ಕೆ ದೇವರು ಪರಿಪೂರ್ಣರಾದ ನೀರು ಕೊಡಬಹುದು, ಸಮುದ್ರಕ್ಕೆ ನೀರು ಹಾಕಿದ್ರೆ ಏನಾಗುತ್ತೆ ಅದರಿಂದ. ಆ ರೀತಿಯಾಗಿ ಇಷ್ಟಾನಿಷ್ಟ ಸಂಸಾರೇ ಸ್ವಾಭಾವಿಕಂ, ಅದು ಕೃಪ ಕರುಣೆಯಿಂದ ಮಾಡ್ತಾನೆ. ಅದಕ್ಕೆ ಕರುಣಾಸಂಧಿ ಬರ್ದಿದ್ದು. ದೇವರು ಏನು ಸೃಷ್ಟಿಯಾದಿಗಳನ್ನೆಲ್ಲ ಮಾಡ್ತಾನಲ್ಲ, ಏನು ಕೊಡೋಕ್ಕೆ ಸಾಧ್ಯ ಯಾರಿಗಾದರೂ ಕೂಡ? ಯಾತಕ್ಕೆ ಮಾಡ್ತಾನೆ? ಕರುಣಾಳು ಅಷ್ಟೇ, ಕರುಣೆಯಿಂದ ಮಾಡ್ತಾನೆ ಅಷ್ಟೇ. ಮೋಕ್ಷಾರ್ಥಂ ಪ್ರಯತ್ನ ಕಾಕೀಯ ಕಾಷ್ಟ್ಯಾಪನಯನಾರ್ಥ ಪ್ರಯತ್ನ ತುಲ್ಯ ಇತ್ಯತ ಉಕ್ತಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅದರ್ಶನಾತ್ ಸಂಸಾರೇ ಕ್ಲೇಶ್ಯಮಾನಾನಾಮಿತಿ. ಇದೊಂದು ಸ್ವಾರಸ್ಯವಾದ ಉತ್ತರ ಕೊಡ್ತಾರೆ ಜೈತೀರ್ಥರು. ಸಂಸಾರದಲ್ಲಿ ಕ್ಲೇಶ ಪಡ್ತಾರೆ ಅಂತ ಹೇಳಿದ್ರಿ, ಸಂಸಾರ ಸ್ವಾಭಾವಿಕ, ಅದು ಹೋಗೋದು ಸಾಧ್ಯನೇ ಇಲ್ಲ. ಮತ್ತೆ ಯಾಕೆ ಉದ್ಧಾರ ಮಾಡೋಕ್ಕೆ ವೇದವ್ಯಾಸದೇವರು ಬಂದರು? ಆ ಪ್ರಶ್ನೆ ಕೂಡ ದೃಷ್ಟಾಂತ ಕೊಡ್ತಾರೆ. ಕಾಕಿಯ ಕಾಷ್ಟ್ಯ ಅಪನಯನಾರ್ಥ ಪ್ರಯತ್ನ ತುಲ್ಯ. ಒಂದು ಕಾಗೆ ಇತ್ತು, ನೋಡ್ದ ಬೆಳ್ಳಗೆ ಮಾಡಬೇಕು ಅಂತ ಹೇಳಿದ. ಅದು ತೊಳೆಯಲು ಶುರು ಮಾಡಿದ, ತೊಳೆದ ಕೊನೆ ಏನಾಗಲಿಲ್ಲ, ಅದು ಬೆಳಗಾಗಲೇ ಇಲ್ಲ. ಅಂದರೆ ಯಾತಕ್ಕೆ ಬೆಳಗಾಗಲಿಲ್ಲ? ಕಾಗೆ ಕಪ್ಪು ಬಣ್ಣ ಏನದು? ಸ್ವಭಾವ. ಅದೇ ರೀತಿ ಸಂಸಾರ ಅನ್ನೋ ಸ್ವಭಾವ ಅಂದಮೇಲೆ ಅದನ್ನು ಯಾಕೆ ಹೋಗಲಾಡಿಸ್ಬೇಕು, ಹೋಗಲಾಡಿಸಿ ಪ್ರಯತ್ನಪಟ್ಟರು ಅಂತ ಕೇಳಿದರೆ, ಅಂಥ ಸ್ವಭಾವ ಅಲ್ಲ ಅಂತ ಹೇಳ್ತ. ಕಾಗೆಗೆ ಕಪ್ಪು ಬಣ್ಣ ಹೇಗೆ ಸ್ವಭಾವನೋ ಅಂತಹ ಸ್ವಭಾವ ಅಲ್ಲ. ಇದು ಯಾವುದರಿಂದ ಬಂದಿದೆ? ಇದು ಅಂಗದ ಲಿಂಗದೇಹ ಅನಾದಿ ಅಜ್ಞಾನದಿಂದ ಬಂದಿದೆ. ಲಿಂಗದೇಹ ಹೋದ್ರೆ ಹೋಗ್ಬಿಡೋದು. ಸೊ ಆ ಕೇಸ್ ತಂದೆ ತಗೋಬಾರ್ದು ಅಂತ ಅರ್ಥ. ಈಗ ಟೀಕಾರ ಪದ ನೋಡಿ ಹೇಗಿದೆ, ಕಾಕೀಯ ಕಾರ್ಷ್ಣ್ಯ ಅಪನಯನಾರ್ಥ ಪ್ರಯತ್ನ ತುಲ್ಯ. ಕಾಗೆ ಸಂಬಂಧಪಟ್ಟಂತಹ ಕಪ್ಪು ಬಣ್ಣವನ್ನು ತೆಗೆದುಹಾಕುವ ಪ್ರಯತ್ನದಂತೆ ವ್ಯರ್ಥ ಪ್ರಯತ್ನವನ್ನು ವೇದವ್ಯಾಸರು ಮಾಡಿದರು ಅಂತ ಕೇಳಿದರೆ, ಮಾಡಲಿಲ್ಲ. ಯೋಗ್ಯರಿಗೆ ಅದು ಹೋಗ್ಲಿಕ್ಕೆ ಬರುತ್ತೆ, ಹೋಗಿದ ಉಪಾಯ ಬೇಕು ಅದು ಕೊಂಡಕ್ಕೆ ಬಂದರು. ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅದರ್ಶನಾತ್ ಸಂಸಾರೇ ಕ್ಲಿಶ್ಯಮಾನಾನಾಮಿತಿ. ಕ್ಲೇಶ ಪಡೋದಕ್ಕೆ ಎರಡು ಕಾರಣ. ಸಾಧನ ಗೊತ್ತಿಲ್ಲ ಅಂತ ಕ್ಲೇಶ ಪಡೋರು ಇದ್ದಾರೆ, ಸಾಧನ ಬೇಕಿಲ್ಲ ಅಂತ ಕ್ಲೇಶ ಪಡೋರು ಇದ್ದಾರೆ. ಸಾಧನ ಗೊತ್ತಿಲ್ಲ ಅಂತ ಕ್ಲೇಶ ಪಡೋರು ಅನುಕೂಲ ಮಾಡೋಕ್ಕೋಸ್ಕರ ಬರೆದ್ರೆ ಹೊರತು ಸಾಧನೆ ಬೇಕಿಲ್ಲ ಅನ್ನೋರಿಗೆ ಹೇಳೋದಿಲ್ಲ. ಬರೀ ಪಾಸಾಗೋದೇ ಬೇಕಿಲ್ಲ, ಅವನಿಗೇನು ಪಾಠ ಹೇಳೋದು? ಪಾಸ್ ಆಗಬೇಕು ಅಂತ ಅರ್ಥ ಉದ್ದೇಶ ಇದ್ದವನಿಗೇನು ಮಾಡಬಹುದು? ನೋಡು ಹೀಗೋದು ಹೀಗೋದು ಡೈರೆಕ್ಟ್ ಮಾಡಬಹುದು. ಅದಕ್ಕೆ ಯೋಗ್ಯರಿಗೆ ಅಷ್ಟೇ ಹೊರತು ಅಯೋಗ್ಯರಿಗೆಲ್ಲ ಗ್ರಂಥಗಳು ಉಪಯೋಗಕ್ಕೆ ಬರೋದಿಲ್ಲ. ಯಾವುದೇ ಒಂದು ಶಾಸ್ತ್ರ ಬರೆದಿರೋದು ಅಯೋಗ್ಯರಿಗೋಸ್ಕರ ಬರೆದಿದ್ದಲ್ಲ. ಯಾರಿಗೋಸ್ಕರ ಅದು? ದೀಪ ಹಿಡಿತಾರೆ ಯಾರಿಗೋಸ್ಕರ ಅದು? ಕಣ್ಣಿರೋರಿಗೆ. ಕಣ್ಣು ಕುರುಡರಿಗೆ ದೀಪ ಹಿಡಿದು ಪ್ರಯೋಜನ ಇಲ್ಲ. ದೀಪದ ಉಪಯೋಗ ಕಣ್ಣಿರೋರಿಗೆ ಹೊರತು ಸೂರ್ಯನ ಉಪಯೋಗ, ದೀಪದ ಉಪಯೋಗ ಕಣ್ಣಿರೋರಿಗೆ ಹಾಗೋ, ಜ್ಞಾನ ಸೂರ್ಯನ ಉಪಯೋಗ ಗ್ರಂಥಗಳ ಉಪಯೋಗ ಯೋಗ್ಯರಿಗೆ ಹೊರತು ಅಯೋಗ್ಯರಿಗೆ ಅಲ್ವೇ ಅಲ್ಲ. ಸರಿಯಾಗಿ ತಿಳ್ಕೊಂಡಿರ್ಬೇಕು. ಆಚಾರ್ಯ ಪ್ರಶ್ನೆ ಹಾಕೋತಾರೆ, ಇಷ್ಟೆಲ್ಲ ಸ್ವರೂಪನ ಬರಿತಾ ಇದ್ದೀರಿ, ಎಲ್ಲ ಚೇಂಜ್ ಆಗಿಬಿಡ್ತಾರೆ ಅಂದರೆ ಚೇಂಜ್ ಆಗ್ಲಿಕ್ಕೆ ಬರದೇ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯ. ಚೇಂಜ್ ಆಗ್ಲಿಕ್ಕೆ ಬರೋದಿಲ್ಲ ನಾವು. ಶಿಷ್ಯಾಣಾಂ ಬುದ್ಧಿ ಶಾಣತ್ವ ಸಿದ್ಧಯ್ಯ, ಶಿಷ್ಯರು ಅನುಗ್ರಹ ಮಾಡಲಿಕ್ಕೆ ಬಂದಿರೋದೇ ಹೊರತು ಅಯೋಗ್ಯರು ಮುಚ್ಚಿಕೊಳ್ಳಿ ಅಂತ ಬರದೇ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಮೋಕ್ಷಸ್ಯ, ಎಷ್ಟೋ ಜನ ಡಾಕ್ಟರ್ಗಳು ಕೂಡ ಕಣ್ಣು ಕಾಣೋದಿಲ್ಲ ಅಂತ ಹೋದ ಟೆಸ್ಟ್ ಎಲ್ಲ ಮಾಡ್ತಾರೆ. ನಿಮ್ಗೇನು ಮಾಡೋಕ್ಕಾಗದ ನರ್ವೆ ಡೆಡ್ ಹೋಗಿ ಅಂತ ಕಳಿಸಿಬಿಡ್ತಾ. ಯೋಗ್ಯತೆ ಇಲ್ಲದೆ ಹೋದವ್ರಿಗೆ ಕೊಡ್ಲಕ್ಕೆ ಹೋಗೋದಿಲ್ಲ. ಏನಾದ್ರು ಪ್ರಾಬ್ಲಮ್ ಇದ್ದ ಸರಿ ಮಾಡ್ತಾರೆ ಹೊರತು ಆ ಕಣ್ಣು ಬೇಸಿಕ್ ಪ್ರಾಬ್ಲಮ್ ಇದೆ ಏನು ಮಾಡೋಕ್ಕಾಗೋದೇ ಇಲ್ಲ. ಇದು ವೇದವ್ಯಾಸರು ಅನುಕ ಸಜ್ಜನರಿಗೆ ಮೋಕ್ಷ ಕೊಡ್ಲಕ್ಕೆ ಹೊರಟು ಹೊರಟು ಅಯೋಗ್ಯರಿಗೆಲ್ಲ ಕೊಡ್ಲಕ್ಕೆ ಬಂದಿದ್ದಲ್ಲ. ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅದರ್ಶನಾತ್ ಸಂಸಾರೇ ಕ್ಲಿಶ್ಯಮಾನಾನಾಮಿತಿ. ಮೋಕ್ಷಸ್ಯ ಪುರುಷಾರ್ಥತಾ ಸಮರ್ಥನಾರ್ಥಂ ವಾದಿ ವಿಪ್ರತಿಪತ್ತೇ ಸತ್ವರೂಪ ನಿರ್ಧಾರಣಾರ್ಥಂಚ ಇಷ್ಟ ಇದ್ಯಾದ್ಯುಕ್ತ. ಅಲ್ಲಿ ಮತ್ತೊಂದು ಪ್ರಶ್ನೆ ಹಾಕೋತಾರೆ, ಬರೀ ಮೋಕ್ಷಕ್ಕೋಸ್ಕರ ಅಂತ ಹೇಳೋದು ಬಿಟ್ಟು ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಅದರ್ಶನಾಥ್ ಅದೆಲ್ಲ ಹೇಳಿದ್ರಲ್ಲ ಯಾಕೆ ಹೇಳಬೇಕು ಅಂದರೆ, ಮೋಕ್ಷದ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ, ಅದು ಹೇಳೋದಕ್ಕೋಸ್ಕರ ಬರೆದಿದ್ದಾರೆ ಅಂತ ಹೇಳಿ. ಪ್ರತಿಯೊಂದು ಮಾತಿಗೂ ಅರ್ಥ ಹೇಳ್ತಾರೆ ಆಚಾರ್ಯ. ಏನೇನು ಹೇಳ್ತಾರೆ ಅದಕ್ಕೆಲ್ಲ ಎಷ್ಟು ಅರ್ಥ ಇದೆ ಅಂತ ಟೀಕಾರಾಡಿ ಬಿಡಿಸ್ತಾರೆ. ವೇದವ್ಯಾಸರು ಏನು ಹೇಳ್ತಾರೆ ಅದಕ್ಕೆಲ್ಲ ಅರ್ಥ ಇದೆ ಆಚಾರ್ಯ ಹೇಳ್ತಾರೆ. ವೇದವ್ಯಾಸರು ಒಂದೊಂದು ಮಾತಿಗೂ ಅರ್ಥ ಇದೆ ಅಂತ ಆಚಾರ್ಯರು ಬರೆದ್ರೆ ಆಚಾರ್ಯ ಒಂದೊಂದು ಮಾತಿಗೂ ಅರ್ಥ ಇದೆ ಅಂತ ಟೀಕಾರಾಡಿ ಬೆಳೀತಾರೆ. ಅವ್ರು ಒಂದೊಂದು ಮಾತಿಗೂ ಅರ್ಥ ಇದೆ ಅಂಥೇಳಿ ವ್ಯಾಸರ ಬಂದವರೆಲ್ಲ ಹಾಗೆ ಬರೀತಾರೆ. ಇದು ಜ್ಞಾನಿಗಳು ಎಂದೂ ಕೂಡ ಅರ್ಥ ಇಲ್ಲದೆ ಮಾತಾಡೋದಿಲ್ಲ. ಅದೇನು ಅಂತ ನಾಳೆ ನೋಡೋಣ. ಮೋಕ್ಷದ ಅರ್ಥವನ್ನು ತಿಳಿಸ್ತಾರೆ ನಾಳೆ. ಮೋಕ್ಷ ಅಂದ್ರೆ ಏನು ಅಂತ ಹೇಳೋ ಭಾಗ ಮುಂದುವರೆಸ್ತಾರೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ವೃಷ್ಟಿಸ್ಥಿತ್ಯಪ್ಯ ಏಹಾನೀತಿ ಋತಿ ತಮೋ ಬಂಧ ಮೋಕ್ಷಾ.